ஆச்சவிமாம் பிரசுப்தாம் சஞ்சீவயத்யகில சக்திதரஸ்வதாம்னா அன்யாம்ச்ச ஹஸ்தசரணஸ்ரவணத்வதாதீன் பிராணான் நமோ பகவதே புருஷாய துக்யம் ஜெயதி ஹரிரசிந்த்யஹ சர்வதேவைக வந்த்யஹ பரமகுருரபீஷ்டா வாக்திதஸ் சஜ்ஜனானாம் நிகில குணகணார்ணோ நித்ய நிர்முக்த தோஷஹ சரசிஜநயனோசௌ ஸ்ரீபதிர்மனதோ நஹ யஸ்மாத் ப்ரஹ்மேந்திர ருத்ராதி தேவதானாம் ப்ரியோபி ச ஞானஸ்ஃபூர்திஹி ஸதா தஸ்மை ஹரயே குரவே நமஹ. வ்யாஸாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. லஸது ஸ்ரீமத் ஆனந்த தீர்த்தேந்துர்ணோ ஹ்ருதம்பரே யத்வச்சந்திரிகா ஸ்வாந்த சந்தாபம் விநிக்ரந்ததி யோ விப்ரலம்ப விபரீதமதி ப்ரஹூதான் வாதான் நிரஸ்ய க்ருதவான் புவி தத்வ வாதம் சர்வேஸ்வரோ ஹரிரிதி ப்ரதிபாதயந்தம் ஆனந்த தீர்த்த முனிவர்யமஹம் நமாமி. வாணிதே கரவாண்யம்ப சரணௌ ஹ்ருதி சர்வதா மத்வாச்ய சரணிர்பூயாத் ஸ்ரீமதாச்சாரிய பாவகா ஹராய பஜதா நிஷ்டஹராய புரவைரிணே பவாய பவதே பூயாத் சிவாய சிரசா நமஹ. உமேஷாத்யா சுரா ஓஹம் ஈடே சேதோபிமானினஹ யூயம் சர்வே ப்ரகுருத மனோமே மத்வ பாவகம். ஸ்ரீமத்வஹ கல்பவ்ருஷ்டஸ்து ஜயாரியஹ காமதுஸ்மிருதஹ சிந்தாமணிஸ்து வியாசாரியஹ முனித்ரயம் உதாஹ்ருதம். வாதிராஜ குருன் வந்தே ரகுத்தம குருன் ததா ராகவேந்திரான் ததா சர்வான் சத்குருன் பிரணதோஸ்மிஹ. பிருத்வி மண்டல மத்யஸ்தாஹ பூர்ணபூத மதானுகாஹ வைஷ்ணவா விஷ்ணு ஹ்ருதயாஹ தான் நமஸ்யே குருன் மம. ஸ்ரீ குருப்யோ நம ஹரி ஓம். நாராயணாய பரிபூர்ண குணார்ணவாய விஸ்வோதயஸ்திதிலயோன்யதி பிரதாய ஜானப்பிரதாய விபுதாசுர சௌக்கிய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேதநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவத்க்னமமராசுர சித்தவந்த்யம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரம பவித்திரவாத ஸ்ரீமன் மகாபாரத விஸ்வமான்யவாகிருத்தக்கந்த மகோன்னதவாத கிருதி. அதரல்லி இல்லதே இல்ல அந்த சகாஹரிவர வியாசர நிரூபணை மாடுத்தா இத்தாரு. மனுஷ்ய தில்கொள்ளபேக்காத விசாரகளும் தேனிவே, அவுகளெல்ல மகாபாரதல்லி துந்திவே என்னோது மகாபாரதத்தே ஆகந்த மாத்து. மனுஷ ஏன் தில்கொள்ளபகுது தர்ம அர்த்த காம மத்து மோட்ச நாளைக்கு சம்பந்தப்பட்ட சகல விசாரகளும் கூட பூர்ண பிரமாணத்தில் தும்பிருத்தக்கந்த கிருதி என்றே ஸ்ரீமன் மகாபாரத. அதர சிரவண மனன எல்லவும் கூட நமக்கு அந்தந்த ஜானவன்னு கொடுவதில்ல, மோட்சக்கே சாதனவாகத்தக்கந்த ஜான கொடுத்தா இது. இது பல முக்கியவாத மாத்து. இவத்து நாவு யாவ ஜான படகரு கூட அது லோகக்கு சீமித்தவாகதே ஹெச்சு. இவத்து ஜான அந்த கரகரதே ஜன அறித்து கரீத்தா இத்தார். சரியாகி ஒழ்ளே சௌலபியங்கள சிக்கு சுகி ஜீவனக்கு அனுகூலவாகதாதே அதன வித்தே அந்த கரையோது நம்ம ஆதுனிக பத்தி. ಆದರೆ ಶಾಸ್ತ್ರದೃಷ್ಟಿ ನಿಜವಾದ ವಿದ್ಯೆ ಅಂದ್ರೆ ವಿದ್ಯೆಯ ಅಮೃತ ಮಸ್ತುತೆ, ಯಾವುದು ಮೋಕ್ಷಕ್ಕೆ ಸಾಧನ ಅದನ್ನ ಜ್ಞಾನ ಅಂತ ಕರೆದಿದ್ದಾರೆ. ನಿಜವಾದ ಸಿದ್ಧಿ ಎಂದರದೇನೆ? ಅಂತ ಮೋಕ್ಷ ಸಾಧನವನ್ನು ಮನುಷ್ಯ ಮಾಡಿಕೊಳ್ಳದೆ ಹೋದ್ರೆ ಇನ್ಯಾರು ಮಾಡಿಕೊಳ್ಳೋದು ಹಾಗಿದ್ರೆ ಅಂತ ಹೇಳಿದ್ದಾರೆ. ಇನ್ಯಾರು ಮಾಡಿಕೊಳ್ಳೋದು ಜಗತ್ತಿನಲ್ಲಿ ಬೇರೆ ಯಾವ ಜನ್ಮಕ್ಕೂ ಸಹ ಈ ಮನುಷ್ಯ ಜನ್ಮದಷ್ಟು ಒಂದು ಪೂರ್ಣತೆ ಇಲ್ಲ. ಮನುಷ್ಯ ಜನ್ಮದ ಈ 10 ಇಂದ್ರಿಯಗಳೇ ಸಾಕು. 10 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಒಂದು ಮನಸ್ಸು, ಈ ರೀತಿ ಇರತಕ್ಕಂತಹ ಮತ್ತೊಂದು ಪ್ರಾಣಿ ಸಿಗದಿಲ್ಲ. 100 to 99 ಪ್ರಾಣಿಗಳು ಎಲ್ಲದಕ್ಕೂ ಕೂಡ ಬುದ್ಧಿಯೇ ಮೊದಲಿಲ್ಲ. ಅದೊಂದು ಇಲ್ಲದೆ ಹೋಗುತ್ತಿಕ್ಕೆ ಅವು ಪಶು ಅಂತಕ್ಕಂತ ಹೆಸರು ಅದಕ್ಕೆ ಬಂತು. ಬುದ್ಧಿ ಒಂದಿಲ್ಲದೆ ಹೋದರೆ ಪಶುವೆ, ವಿದ್ಯಾವಿಹೀನ ಪಶುಹು ಅಂತಾನೆ ಕರೆದಿರೋದು. ಇವತ್ತು ಪಶುಗಳಿಗೆ ವಿದ್ಯೆ ಇಲ್ಲ, ಮನುಷ್ಯನಿಗೆ ವಿದ್ಯೆ ಇಲ್ಲದೆ ಹೋದರೆ ಅವನು ಪಶುವಾಗ್ತಾನೆ ಅನ್ನೋದು ಮತ್ತೆ ಮತ್ತೆ ಶಾಸ್ತ್ರಗಳು ಹೇಳ್ತಕ್ಕಂಥ ಮಾತು. ಪ್ರಾಪ್ತಾನ್ ರುಜಾತಿಂತಿಹ ಏಚ ಜಂತವಹ ದಾನಕ್ರಿಯಾ ದ್ರವ್ಯ ಕಲಾಪ ಸಂಹೃತಃ ನಚೇದ್ಯತೇರನ್ ಅಪುನರ್ಭವಾಯ ಭೂಯೋ ವನೌಕಾ ಇವ ಯಾಂತಿ ಬಂಧನಂ. ಬರೀ ಪಶುಗಳು ಅಂತ ಕರೆದಿಲ್ಲ ಭಾಗವತದಲ್ಲಿ, ಆ ಕಪಿಗಳು ಅಂತ ಕರೆದಿದ್ದಾರೆ. ಮತ್ತೆ ಅಂದ್ರೆ ಬರೀ ಪಶು ಅಂತ ತಿಳುವಳಿಕೆ ಇರೋದು ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಚೇಷ್ಟೆ ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತಾನೆ ಎನ್ನುವ ಮಾತನ್ನ ಅತ್ಯಂತ ಕಠೋರವಾದ ರೀತಿಯಲ್ಲಿ ಶ್ರೀ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಅಂದಮೇಲೆ ಅಂತ ವಿದ್ಯೆ ಅಲ್ಲಿಂದ ಸಿಗಬೇಕು ನಮಗೆ ಅಂದ್ರೆ, ಮತ್ತು ವೇದಾದಿಗಳಿಗೆ ವಿದ್ಯೆಗಳಿಗೆ ಆಕಾರ ಸ್ಥಾನ, ವೇದೇಶ್ವ ಸರ್ವೈ ರಹಮೇವ ವೇದ್ಯ, ಅಂತಹ ವೇದಗಳಿಂದ ಎಲ್ಲರಿಗೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಮಹಾಭಾರತವನ್ನ ಸ್ವತಃ ಶ್ರೀ ನಾರಾಯಣ ದೇವರು ವೇದವ್ಯಾಸ ರೂಪದಿಂದ ರಚನೆ ಮಾಡಿಕೊಟ್ಟಿದ್ದಾರೆ. ಅಂತ ಮಹಾಭಾರತ ಇಲ್ಲದ್ದೇ ಇಲ್ಲ, ಅದು ಹೇಳದ್ದೇ ಇಲ್ಲ, ತಿಳ್ಕೊಂಡ ಯಾವ ಅಂಶವೂ ಕೂಡ ನಮಗೆ ತಾರಕವಾದದ್ದೆ. ಅದರಲ್ಲಿ ಗೀತೆ ವಿಷ್ಣು ಸಹಸ್ರನಾಮಗಳಂತೂ ಅಸಾಧಾರಣವಾದಂತಹ ಯಶಸ್ಸಿನಿಂದ ದೇವತೆಗಳು ಸಹ ನಡೆದಾಡ್ತಕ್ಕಂತಹ ಕೃತಿ ಶ್ರೀಮನ್ ಮಹಾಭಾರತ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಉಚ್ಚತೆ. ಅದರ ಮಹತ್ವ, ಅದರ ಸಾರ, ಅದು ಅನುಪಮ, ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದ್ವಿತೀಯ ಅಂತ ಹೇಳ್ತೇವಲ್ಲ, ಆವಮಟ್ಟದ ಕೃತಿಯನ್ನು. ಅಂತಹ ಕೃತಿಯಲ್ಲಿ ಹೇಗೆ ಪಾಂಡವರ ಕಥೆ ಅತ್ಯಂತ ರೋಚಕವಾದ ಕಥೆ, ಕಥೆಯಾಗಿಯೂ ಮಹಾಭಾರತ ಜಗತ್ತಿನಲ್ಲೇ ಅಷ್ಟು ದೀರ್ಘವಾದ ಕಥೆ ಮತ್ತೊಂದಿಲ್ಲ, ಅಷ್ಟು ವೈವಿಧ್ಯಪೂರ್ಣವಾದ ಕಥೆ ಮತ್ತೊಂದಿಲ್ಲ, ಅಷ್ಟು ಉದ್ಬೋಧಕವಾದ ಕಥೆ ಇಲ್ಲ. ದೇವರ ಮಹಿಮೆಯನ್ನು ಮಾತು ಮಾತು ಹೇಳತಕ್ಕಂಥ ಕಥೆಯಂತೂ ಶ್ರೀಮನ್ ಮಹಾಭಾರತವೇ. ಅದರಲ್ಲೂ ಕೂಡ ಪಾಂಡವರ ಕಥೆಯಲ್ಲಿ ಧರ್ಮಿಷ್ಠರ ವಿಶೇಷ ಪರಿಚಯವನ್ನು ನಾವು ಕಂಡ್ರೆ, ಈ ಕೌರವರಲ್ಲಿ ಪಾಪಿಷ್ಠರ ಪರಿಚಯವನ್ನು ಕಾಣುತ್ತೇವೆ. ಜಗತ್ತನ್ನೆಲ್ಲ ಒಂದೇ ಕಡೆ ನೋಡಬೇಕು ಅಂದ್ರೆ ಮಹಾಭಾರತ ಓದಿಬಿಟ್ರೆ ಸಾಕು, ಅಷ್ಟು ವೆರೈಟಿ ಮಹಾಭಾರತದಲ್ಲಿ. ಇಡೀ ಜಗತ್ತನ್ನು ನೋಡಿದ್ರೂ ಅಷ್ಟು ಪರಿಚಯ ನಮಗಾಗೋದಿಲ್ಲ. ಮಹಾಭಾರತ ಒಂದನ್ನು ಓದಿಬಿಟ್ರೆ ಇಡೀ ವಿಶ್ವದ ಪರಿಚಯವನ್ನ, ಎಲ್ಲ ಶಾಸ್ತ್ರಗಳ ಪರಿಚಯವನ್ನು ಮಾಡಿಕೊಡತಕ್ಕಂತಹ ಸದವಕಾಶ ನಮಗೆ ಲಭಿಸುತ್ತೆ. ಅಂತ ಮಹಾಭಾರತ ಹೇಗೆ ನಡೆದಿದೆ, ಪಾಂಡವರು ಗೌರವರು ಹುಟ್ಟು ಹೇಗೆ, ಅವರು ಹೇಗೆ ಬೆಳೆದ ಆದಿ ಪರ್ವ ಅಂತಾನೆ ಮೊದಲ ಪರ್ವಕ್ಕೆ ಹೆಸರು. ಕಳೆದ ಬಾರಿ ಅದು ಮುಕ್ತಾಯವಾಗಿದೆ. ಆದಿ ಪರ್ವ ಪಾಂಡ, ಆದಿ ಅಂದ್ರೆ ಹುಟ್ಟು ಅಂತ ಅರ್ಥ. ಪಾಂಡವರ ಹುಟ್ಟೆಲ್ಲ ಹೇಗಾಯಿತು ಅನ್ನೋದು ಒಂದು ವಿಧವಾದ ಆದಿ. ಇನ್ನರ್ಥಲ್ಲಿ ಆದಿ ಅಂತ ಹೇಳಿದರೆ ಅವರ ಕಲಹದ ಆದಿ ಹೇಗೆ ಪ್ರಾರಂಭ ಆಯಿತು. ಪಾಂಡವ ಕೌರವರ ವೈರ ಸನಾತನವಾದದ್ದು, ಹೊಸದಾಗಿ ಬಂದಿದ್ದಲ್ಲ, ಅದು ಹೇಗೆ ಹೊರಹೊಮ್ಮಿತು ಅನ್ನೋದು ಮತ್ತೊಂದು ರೀತಿಯಲ್ಲಿ. ಆದಿ ಅಂದ್ರೆ ಮೂಲ ಅಂತ ಅರ್ಥ. ಮೂಲ ಅಂದ್ರೆ ಸ್ವರೂಪಗಳೇನು ಅವರಿಗೆಲ್ಲ ಕೂಡ, ಧರ್ಮರಾಜ ಯಮ, ಭೀಮಸೇನ ವಾಯು, ಅರ್ಜುನ ಇಂದ್ರ, ನಕಲಸಹ ದೇವರು ಅಶ್ವಿನಿ ದೇವತೆಗಳು, ದ್ರೌಪದಿ ಸಾಕ್ಷಾತ್ ಭಾರತಿ, ಕೃಷ್ಣನಂತೂ ಸಾಕ್ಷಾತ್ ಭಗವಂತ, ಹೀಗೆ ಅವರ ಆದಿಯನ್ನು ಹೇಳೋದು ಮಹಾಭಾರತದ ಮತ್ತೊಂದು ವೈಶಿಷ್ಟ್ಯ. ಅದೇ ರೀತಿಯಲ್ಲಿ ಕೌರವರೆಲ್ಲ ಯಾರು ಅದನ್ನು ಹೇಳೋದು ಮಹಾಭಾರತದ ವೈಶಿಷ್ಟ್ಯವೇ. ಈ ಸಿನಿಮಾ ನಾಟಕಗಳಲ್ಲಿ ತಾರಾಗಣ ಅಂತ ಹಾಕ್ತಾರಲ್ಲ, ಅದು ಫಸ್ಟ್ ಹಾಕಿದ್ದು ವೇದವ್ಯಾಸ ದೇವರೇನು. ಯಾರ್ಯಾರು ಯಾವ ರೋಲ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ, ಯಾರ್ಯಾರು ಯಾವ ರೋಲ್ ಮಾಡಿದ್ದಾರೆ. ನಮಗೆ ಆ ಪಾತ್ರಗಳ ಹಿನ್ನೆಲೆಯಲ್ಲಿ ಇಂಥವರ ಆ ಪಾತ್ರ ಮಾಡಿದರೆ ಸರಿ ಅನ್ನೋ ಮನುಷ್ಯನಿಗೆ ಅಭ್ಯಾಸ ಆಗಿಬಿಟ್ಟಿದೆ. ವಾಯುದೇವರಂಥವರು ಭೀಮಸೇನ ಪಾತ್ರದಲ್ಲಿ ಬಂದಾಗ ಎಷ್ಟು ಅದ್ಭುತವನ್ನು ಕಾಣಬಹುದು. ಯಮಧರ್ಮನೇ ಧರ್ಮರಾಜನಾಗಿ ಬಂದರೆ, ದೇವರಾಜನೆಸಿದ ಅರ್ಜುನ ಇಂದ್ರ ಅರ್ಜುನನಾಗಿ ಬಂದರೆ, ಒಂದೊಂದು ಕೂಡ ನಮಗೆ ಅಷ್ಟು ಆಶ್ಚರ್ಯ. ಇಂಥ ಮಹಾಭಾರತದಲ್ಲಿ ಪಾಂಡವರು ಹೇಗೆ ದ್ರೌಪದಿ ಕಲ್ಯಾಣದವರಿಗೆ ನಡೆದರು, ಅದ್ಭುತ, ಪ್ರತಿಯೊಂದು ಅದ್ಭುತಗಳ ಸರಮಾಲೆ ಪಾಂಡವರ ಕಥೆ. ಕೃಷ್ಣನ ಕಥೆ ಅದ್ಭುತ ಪರಮಾದ್ಭುತ, ಅದು ಭಗವಂತ ಅಂತ. ಆದರೆ ಪಾಂಡವರು ಭಗವಂತನಲ್ಲ, ಅವರು ದೇವತೆಗಳು. ಭೀಮಸೇನ ಜೀವೋತ್ತಮ, ಅವರ ಮಹಿಮೆಗಳು ಎಷ್ಟು ಅಪಾರ ಅದು. ಭಗವದ್ಭಕ್ತರ ಕಥೆ ಭಗವಂತನ ಹಿರಿಮೆಯನ್ನ ತಿಳಿಲಿಕ್ಕೆ ದೊಡ್ಡ ಸಾಧನ ಅಂತ ಹೇಳುತ್ತಾರೆ. ಚರಿತಂ ವೈಷ್ಣವಾನಂತೂ ವಿಷ್ಣು ಉದ್ರೇಕಾಯ ಕಥ್ಯತೆ. ಭಕ್ತರ ಚರಿತ್ರೆ ಭಗವಂತನ ಹಿರಿಮೆಯನ್ನ ಸ್ಫುಟ ಮಾಡಿಕೊಡ್ತಕ್ಕಂಥ ಒಳ್ಳೆ ಪ್ರಸಂಗಗಳವೆಲ್ಲ ಕೂಡ. ಪಾಂಡವರ ಕಥೆ ಹಾಗೆ ನಡೆದಿದೆ. ಅವರ ಜೀವನ ಎಷ್ಟು ಸಂಕಷ್ಟಗಳು ಬಂತು. ದುರ್ಯೋಧನಾದಿಗಳು ಅವರನ್ನ ಎಲ್ಲ ರೀತಿಯಲ್ಲೂ ಕೂಡ ಮುಂದೆ ಬರದಂತೆ ತಡಿತಾ ಇದ್ದಾರೆ. ಬದುಕಲೇಬಾರದು, ಆ ರೀತಿಯಲ್ಲಿ ರಾಜ್ಯ ಸಿಗಬಾರದು ಒಂದು ಭಾಗ, ಅದು ಬದುಕಲೇಬಾರದು. ಬದುಕಿದ ರಾಜ್ಯ ತಮ್ಮ ಕೈ ತಪ್ಪುತ್ತೆ ಅನ್ನೋ ಭಯ. ಎಷ್ಟು ವಿಶ್ವ ಪ್ರಯತ್ನ ಮಾಡ್ತಾನೆ ದುರ್ಯೋಧನ, ವಿಷ ಕೊಡೋದು, ವಿಶೇಷ ರೀತಿಯಲ್ಲಿ ಕೊಲಿಸಕ್ಕೆ ಸೈನಿಕ ನೀಡೋದು, ಹಾವುಗಳನ್ನ ತರೋದು, ಕೈಕಾಲು ಕಟ್ಟಿ ಪ್ರಮಾಣ ಕೋಟೆಯನ್ನು ಒಡವಿನಲ್ಲೇ ಹಾಕೋದು, ಮುಂದೆ ಅರಗೆ ಮೇಲೆ ಸುಳಿಸೋ ಪ್ರಯತ್ನ, ವನದಲ್ಲಿ ರಾಕ್ಷಸರ ಮಧ್ಯೆ ಸಾಯಲಿ ಅಂತಕ್ಕಂಥ ಯೋಚನೆ ಎಲ್ಲದರಲ್ಲೂ ಕೂಡ. ಪಾಂಡವರು ಬರೀ ಗೆದ್ರು ಅಲ್ಲ, ಎಷ್ಟೋ ಸಲ ಒಂದರಿಂದ ಗೆದ್ದು ಬಿಡ್ತಾರೆ, ಹೀಗಾಗುವುದು ಹಾಗೂ ಆಗುವುದು, ಏನೋ ಪುಣ್ಯ ಅಂತ ಅನ್ಕೋಬೇಕಷ್ಟೇ. ಭೀಮಸೇನ ಗೆಲುವು ಅಂಥ ಗೆಲುವು ಅಲ್ಲ, ಅತ್ಯಂತ ಖಚಿತವಾದ ಗೆಲುವು. ಯಾವ ಕಾಲಕ್ಕೂ ಭೀಮಸೇನ ಪಾಂಡವರ ಗೆಲುವು ಅಂದರೆ ನೂರಕ್ಕೆ ನೂರರಷ್ಟು ಖಚಿತ. ಅಂಥ ಗೆಲುವನ್ನು ಕಂಡು ದ್ರೌಪದಿಯನ್ನು ಪಡೆದು ವಿಶ್ವಖ್ಯಾತಿಯನ್ನು ಗಳಿಸಿದರು. ಮುಂದೆ ಅವರು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೇನೆ ಮುಂದೆ ಪಾಂಡವರಿಗೆ ಪ್ರತ್ಯೇಕ ಪ್ರತ್ಯೇಕ ವಿವಾಹಗಳು ಕೂಡ ನಡೆದವು. ದ್ರೌಪದಿಯ ಉತ್ಪತ್ತಿ, ದ್ರೌಪದಿಯ ದೇಹದ ಒಂದು ವಿಶಿಷ್ಟವಾದಂತಹ ನಿರ್ಮಾಣ, ಅಲ್ಲಿ ಪಾಂಡವರು ವಾಸ ಮಾಡ್ತಿದ್ದ ರೀತಿ, ಒಂದೊಂದು ಕೂಡ ಅತ್ಯಂತ ದೈವಿಕ ಹಿನ್ನೆಲೆಯನ್ನ ಹೇಳ್ತಕ್ಕಂಥ ಭಾಗಗಳು. ಅದೆಲ್ಲ ಮುಗಿದ ಮೇಲೆ ಮುಂದೆ ಸುಭದ್ರಾ ಕಲ್ಯಾಣ ನಡೆದು ದುರ್ಯೋಧನ ಮತ್ತೊಮ್ಮೆ ಸೋತ. ಅಲ್ಲಿ ಧನುಸ್ಸನ್ನು ಪೂರ್ಣ ಮಾಡಲಿಕ್ಕಾಗದೇನೆ ಅಲ್ಲಿ ಪರಾಭವಗೊಂಡಿತ್ತು. ದುರ್ಯೋಧನ ಪ್ರಯತ್ನ ಮಾಡದೆ ಹೋದ, ಆದರೆ ಕರ್ಣ ಪ್ರಯತ್ನ ಮಾಡಿ ಸೋತ. ದುರ್ಯೋಧನ ಸೋತಂತೆ ಆಯಿತು. ಸೊ ಅವರಿಗೆ ದ್ರೌಪದಿ ಸಿಗಲಿಲ್ಲ, ಆಮೇಲೆ ಸುಭದ್ರೆಯೂ ಸಿಗಲಿಲ್ಲ ದುರ್ಯೋಧನೆಗೆ. ದ್ರೌಪದಿ ಸಿಗಲಿಲ್ಲ ಅಂದರೆ ಸುಭದ್ರೆ ಸಿಗಲಿಲ್ಲ ಅಂತಾನೆ ಅರ್ಥ. ದ್ರೌಪದಿ ಸಿಕ್ಕವರಿಗೆ ಅಷ್ಟೇ ಸುಭದ್ರೆ ಸಿಕ್ಕಿತ್ತು. ದ್ರೌಪದಿ ಸಿಕ್ಕ ಅರ್ಜುನ ಸುಭದ್ರೆಯನ್ನೂ ಪಡೆದ. ಅದಕ್ಕೆ ದ್ರೌಪದಿ ಅಂದರೆ ವಿದ್ಯೆ, ಸುಭದ್ರೆ ಅಂದರೆ ಮಂಗಳ. ಯಾರಿಗೆ ವಿದ್ಯೆ ಸಿಗುತ್ತೋ ಅವರಿಗೆ ಕಲ್ಯಾಣವಾಗೋದು ಅಂತ. ಯಾರಿಗೆ ವಿದ್ಯೆ ಸಿಗುತ್ತೋ ಅವರಿಗೆ ಸುಭದ್ರವಾದಂತಹ ವ್ಯವಸ್ಥೆ ಸಿಕ್ಕೋದು ಅವರಿಗೆ ಹೊರತು ಬೇರೆಯವರಿಗೆ ಇಲ್ಲವೇ ಇಲ್ಲ. ಇವತ್ತು ಈ ದೃಷ್ಟಿಯಿಂದ ಸುಭದ್ರ ಕಲ್ಯಾಣ ಅರ್ಥವತ್ತಾದದ್ದು. ಅದರ ಕೊನೆಯ ಭಾಗ ವಾದಿ ಪರ್ವತ್ತು ಖಾಂಡವವನ ದಹನ. ಖಾಂಡವವನ ಅಂದರೆ ಇಂದ್ರದೇವರದ್ದೇ ವನ, ಅಗ್ನಿಯ ಬೈಕೆಯಂತೆ ಅದನ್ನ ಬೆಂಕಿಗೆ ಆಹುತಿ ಕೊಡಬೇಕಾಗಿತ್ತು. ಆ ಕೆಲಸವನ್ನು ಮಾಡಲಿಕ್ಕೆ ಸ್ವತಃ ಅಗ್ನಿದೇವರಿಗೆ ಆಗಿರಲಿಲ್ಲ, ಇಂದ್ರರಕ್ಷಿತವಾದ ವನವನ್ನ ನಾಶ ಮಾಡಲಿಕ್ಕಾಗಿರಲಿಲ್ಲ. ಆಗ ಕೇಳಿಕೊಂಡಿದ್ದು ಅರ್ಜುನನನ್ನ. ಬ್ರಾಹ್ಮಣ ವೇಷದಲ್ಲಿ ಬಂದ ಅಗ್ನಿದೇವರು ಅರ್ಜುನನನ್ನು ಕೇಳಿದ, ಕೃಷ್ಣನನ್ನು ಕೇಳಿದ. ನೋಡಿ, ನೇರವಾಗಿ ಕೇಳಿದ ಕೃಷ್ಣನಲ್ಲ, ಅರ್ಜುನನ ಮೂಲಕ ಹೋಗ್ತಾನೆ. ಅರ್ಜುನನನ್ನ ಕೆಂಡು ಆ ಮೂಲಕ ಕೃಷ್ಣನ ಕೇಳುತ್ತಾನೆ. ದೊಡ್ಡವರ ಹತ್ರ ಹೋಗಬೇಕಾದ್ರೆ ಯಾವಾಗಲೂ ಹಾಗೇನೆ, ಅವ್ರಿಗೆ ಬೇಕಾದವರ ಮೂಲಕ ದೊಡ್ಡವರು ಸಂಪರ್ಕಿಸೋದು ಪದ್ಧತಿ. ನೇರವಾಗಿ ದೊಡ್ಡವರು ಸಂಪರ್ಕಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಅರ್ಜುನ ಭಗವದ್ಭಕ್ತ, ಆತನ ಮೂಲಕ ಅಗ್ನಿದೇವರಿಗೆ ಕೃಷ್ಣನ ಅನುಗ್ರಹ ಪಡಿತಕ್ಕಂಥ ಯೋಗ ಬಂತು. ಅದರ ಪರಿಣಾಮವಾಗಿ ಅರ್ಜುನ ಮಾತಂತೂ ಕೊಟ್ಟೇ ಬಿಟ್ಟ. ಬ್ರಾಹ್ಮಣ ವೇಷದಿಂದ ಏನೆಲ್ಲ ಸಾಧನೆ ಮಾಡಬಹುದು ಎಂಬುದನ್ನು ಅಗ್ನಿದೇವರು ತೋರಿಸಿದರು. ಮುಂದೆ ಅರ್ಜುನನಿಗೆ ಗಾಂಡೀವ ಬಂದಿದ್ದಾಗಲೇನೆ, ರಥ ಬಂದಿದ್ದಾಗ, ಕುದುರೆಗಳು ಸಿಕ್ಕಿದ್ದಾಗ, ಅಕ್ಷಯ ಪತ್ರಿಕೆ ಸಿಕ್ಕಿದ್ದಾಗ ಎಷ್ಟು ಪಡೆದ ಆತ ಅರ್ಜುನ. ಅಂದರೆ ದೇವತೆಗಳಿಗೆ ಸೇವೆ ಮಾಡಲಿಕ್ಕೆ ಅಂತ ಹೊರಟ್ರೆ ಹೇಗೆ ಸಿಗುತ್ತೆ ಅಂತ ಹೇಳುತ್ತಾನೆ. ಅಗ್ನಿದೇವರಿಗೆ ಆಹುತಿ ಕೊಡಲಿಕ್ಕೆ ಕೊಟ್ಟಿದ್ದಕ್ಕೆ ಇಷ್ಟೇ ಅಲ್ಲ ಆಯ್ತು, ನಾವು ಅಷ್ಟೇ ಅಗ್ನಿಗೆ ಆಹುತಿ ಕೊಡಬೇಕು. ಪ್ರತಿನಿತ್ಯದಲ್ಲೂ ಕೂಡ ವೈಶ್ವದೇವ ಮಾಡೋದು ಅಂದರೆ ಅಗ್ನಿ ಕೂಡ ಆಹುತಿನೇ. ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯವನ್ನು ಮಾಡಬೇಕು, ಗೃಹಸ್ಥರು ವೈಶ್ವದೇವವನ್ನು ಮಾಡಬೇಕು. ಒಂದೊಂದು ಆಹುತಿ ಎಷ್ಟು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳುತ್ತಾರೆ. ಆತ ಇನ್ನೂ ಅಗ್ನಿದಹ ಮಾಡೇ ಇಲ್ಲ, ಕಾಂಡವ ದಹನವನ್ನ ಮಾಡ್ತೇನೆ ಅಂತ ಒಪ್ಕೊಂಡಿದ್ದಕ್ಕೇನೆ ಅಷ್ಟೆಲ್ಲ ಸಂಭ್ರಮ ಬಂದು ಹೋಯಿತು. ಇನ್ನು ಯೋಚನೆ ಮಾಡಿದರೆ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿ ದೇವತೆಗಳ ಆರಾಧನೆಯನ್ನು ಮಾಡೋದು. ಅದರಲ್ಲಿ ಅಗ್ನಿದೇವರಿಂದ ಪ್ರಾರಂಭ. ಅಗ್ನಿರ್ವೈ ದೇವಾನಾಮ ಅವಮಹ ವಿಷ್ಣು ಪರಮಃ. ಅಲ್ಲಿ ವಿಷ್ಣು ಕೃಷ್ಣ ಅಗ್ನಿ ಬೇಡ್ತಾ ಇದ್ದಾನೆ. ಅದು ಅಗ್ನಿ ಸರ್ವೋತ್ತಮ ಅಂತ ಹೇಳ್ಕೊಂಡು ಅಲ್ಲೇ ಉತ್ತರ, ನನ್ನ ಕೈಯಲ್ಲಿ ಆಗೋದಿಲ್ಲ, ಕೃಷ್ಣಾರ್ಜುನರೇ ನೀವೇ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಮಾಡ್ತಾ ಇದ್ದಾರೆ. ಅಂದರೆ ಕೃಷ್ಣ ಅಗ್ನಿಗೆ ಸ್ವತಃ ಅರ್ಜುನನ ಮೂಲಕ ಖಾಂಡವನ ದಹನವನ್ನ ಆಹುತಿಯನ್ನಾಗಿ ಕೊಡೋ ಮೂಲಕವಾಗಿ ಪರಮಾತ್ಮ ತೋರಿಸ್ತಾನೆ, ತಾನೇ ಸ್ವತಃ ನಿಂತು ಮಾಡಿಸ್ತೇನೆ ಅಂತೇಳಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಇವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಭಗವದ್ಗೀತೆಯಲ್ಲಿ ಬರುತ್ತೆ. ಎಲ್ಲದರಲ್ಲಿ ನಿಂತು ಮಾಡಿಸೋನು ಪರಮಾತ್ಮನೇ. ಕೃಷ್ಣ ಅಷ್ಟು ಮಾಡಿಸಿ ವಿಶೇಷವಾದ ರೀತಿಯಲ್ಲಿ ಕಡಿಸಿದ. ಅರ್ಜುನ ಅಷ್ಟೆಲ್ಲ ಮಾಡಿದ್ದಕ್ಕೆ ಮಾಡೋದಕ್ಕಿಂತ ಮುಂಚೆ ಅಂತ ಸೌಭಾಗ್ಯ, ಮಾಡಿದ ಮೇಲೆ ಮತ್ತೊಂದು ಸೌಭಾಗ್ಯ. ಆದಿಯಲ್ಲೂ ಹಾಗೆ, ಅಂತ್ಯದಲ್ಲೂ ಹಾಗೆ. ಸತ್ಕಾರ್ಯಗಳು ಅಂದ್ರೆ ಹಾಗೆ, ಆರಂಭದಲ್ಲೂ ಸಂಭ್ರಮ, ಅನಂತರದ್ದು ಸಂಭ್ರಮ. ಅಲ್ಲಿ ಎಲ್ಲ ಇಡೀ ಖಾಂಡವನ ನಾಶವಾಯಿತು, ಆರು ಜನ ಮಾತ್ರ ಉಳ್ಕೊಂಡ್ರು. ನಾಲ್ಕು ಪಕ್ಷಿಗಳು, ಒಂದು ಅಶ್ವಸೇನ ಅಂತಕ್ಕಂಥ ಸರ್ಪ, ತಕ್ಷಕನ ಮಗ, ಅದು ಬಾಲ ಕತ್ತರಿಸಿ ಅದು ಉಳಿತು. ಅವಳು ಅದರ ತಾಯಿ ಸತ್ತೋದ್ಲು, ತಕ್ಷಕ ಅಲ್ಲಿ ಇರಲಿಲ್ಲ, ಬದುಕಿದ. ಇನ್ನು ಮಯಾಸುರ ಅಂತ ಒಬ್ಬ ದೈತ್ಯ ಶಿಲ್ಪಿ ಬದುಕಿದ. ಆರು ಜನಗಳ ಹೊರತು ಇನ್ಯಾರೂ ಬದುಕಲಿಲ್ಲ. ಆಗ ಅವರೆಲ್ಲರೂ ಕೂಡ ಉಳಿದಿದ್ದ ನಾಲ್ಕು ಜನಗಳು ಸದ್ಗತಿ ಹೊರಟೋದ್ರು, ಪಕ್ಷಿಗಳೆಲ್ಲ ಸ್ತೋತ್ರ ಮಾಡಿಬಿಟ್ಟು. ಅಶ್ವಸೇನ ಕೌರವರ ಪಕ್ಷವನ್ನು ಸೇರಿ, ಅಲ್ಲಿ ಕರ್ಣನ ಪತ್ತಳಿಕೆಯನ್ನು ಸೇರಿ ಅರ್ಜುನನ ಸಂಹಾರಕ್ಕೋಸ್ಕರ ಹೊಂಚಾಕ್ತಾ ಕಾಯ್ತಾ ಇದ್ದ. ಈ ಕಡೆಗೆ ಮಯಾಸುರ ಅರ್ಜುನನ ಶರಣ ಹೊಂದಿಬಿಟ್ಟು ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದ. ಮಯಾಸುರ ರಾಕ್ಷಸ, ಆದರೆ ಅರ್ಜುನನ ಮೂಲಕ ಕೃಷ್ಣನ ಶರಣಾಗತಿ ಹೊಂದಿದ್ದಕ್ಕೆ ಅವನು ಪೂಜ್ಯನಾಗಿ ಬಿಡುತ್ತಾನೆ, ಅವನ ಮಾನ್ಯತೆ ಬದಲಾಗಿ ಬಿಡುತ್ತೆ. ಇವತ್ತು ಅಷ್ಟು ಎಂಥವನಾಗಿರಲಿ, ದೇಶಭಕ್ತ ಅಂದ್ರೆ ಅವನ ವರ್ಚಸ್ಸೇ ಬೇರೆ ಆಗಲಿ. ದೇಶಭಕ್ತಿಯೇ ಅಷ್ಟು ವರ್ಚಸ್ಸು ಕೊಡೋದಾದರೆ ದೇವಭಕ್ತಿ ಎಂಥ ವರ್ಚಸ್ಸು ಕೊಡುತ್ತೆ ಅಂತ ಹೇಳೋದಕ್ಕೆ ಮಯಾಸುರ ಸಾಕ್ಷಿ. ಅವನೇ ಅಂತಿಂತವನಲ್ಲ, ರಾವಣನ ಮಾವ ಅವನು. ಮಯಾಸುರನ ಮಗಳೇ ಮಂಡೋದರಿ, ರಾವಣ ಮಯಾಸುರನ ಅಳಿಯ. ಮಂಡೋದರಿ ಭಾರಿ ಒಳ್ಳೆಯವಳು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶಂ ಅಂತ ಮಗಳು ಆಕೆಯಾಗಿದ್ದಾನೆ. ಮಯಾಸುರ ಒಳ್ಳೆಯವನು,
ರಾವಣ ಅಳಿಯ ಭಾರಿ ದುಷ್ಟ, ಹಿರಣ್ಯಕಶಿಪು ಹಾಗೆ ಹುಟ್ಟಿ ಬಂದವರು ಅಂದ್ರೆ ಮಾವ ಒಳ್ಳೆಯವನಾಗಿ ಅಳಿಯ ಕೆಟ್ಟವನಾಗಿದ್ದು ಭಾರಿ ಆಶ್ಚರ್ಯ. ಆದರೆ ಅದು ಜೀವದ್ವಯ ಆವೇಶ ಎಂಬುದು ಮರಿಬಾರದಷ್ಟೇನೆ. ಅಂತೂ ಹೀಗೆ ನಡೆದಿತ್ತು. ಅಂತ ಮಯಾಸುರ ಈಗ ಕೃಷ್ಣನಿಗೆ ಶರಣಾಗತನಾಗಿ ಯಶಸ್ಸನ್ನು ಕಂಡ, ಆಮೇಲೆ ಕೃತಜ್ಞತೆ ತೋರಿಸಬೇಕು ಅಂತ ಹೊರಟ. ಇದು ಕಲಿಬೇಕಾದ ಪಾಠ ಇದು. ಉಪಕಾರ ಹೊಂದಿದ ಮನುಷ್ಯ ತನಗೆ ಉಚಿತವಾದ ರೀತಿಯಲ್ಲಿ ಕೃತಜ್ಞತೆಯನ್ನು ತೋರಿಸಬೇಕು. ಅದು ಅದು ಇದು ಅಂತ ನಿಯಮ ಇಲ್ಲ, ಯಥಾಶಕ್ತಿ ತನಗೇನು ಸಾಧ್ಯವಾಗುತ್ತೋ ಅದನ್ನು ಮಾಡಬೇಕು. ಮಯಾಸುರ ಕೇಳಿದ, ಅರ್ಜುನ ನಾನೇನು ಸಹಾಯ ಮಾಡಲಿ ನಿನಗೆ, ಇಷ್ಟು ನನ್ನ ಪ್ರಾಣನೇ ಉಳಿಸಿದ್ದು ಏನು ಸಹಾಯ ಮಾಡಲಿ ಅಂದ ತಕ್ಷಣ ಅರ್ಜುನ ಎಷ್ಟು ತಾನು ಸಾತ್ವಿಕ ಅಂತ ತೋರಿಸ್ತಾನೆ. ಮಯಾಸುರ, ನೀನು ಬದುಕಿದ್ದು ನನ್ನಿಂದ ಅಲ್ಲ ಕೃಷ್ಣನಿಂದ, ಅದಕ್ಕೆ ನನಗೇನು ಮಾಡಬೇಕಾಗಿಲ್ಲ, ಕೃಷ್ಣನಿಗೆ ಮಾಡು ಸಾಕು ಅಂತ ಹೇಳಿಬಿಡ್ತಾನೆ. ಇದು ಸಾತ್ವಿಕರ ರೀತಿ. ಸಾತ್ವಿಕ ಏನೇ ಕೆಲಸ ಮಾಡಿದರೂ ಕೂಡ ನಹಂಕರ್ತ ಹರಿಹಕರ್ತ ಅಂತಾನೆ ಮಾಡೋದು. ಅದು ನನಗೆ ಸೇವೆ ಸಲ್ಲಿಸೋದಲ್ಲ, ದೇವರಿಗೆ ಸಲ್ಲಿಸಿಬಿಟ್ರಾಯ್ತು. ಎಷ್ಟೋ ಸತ್ತಿನ ಉಪಕಾರ ಮಾಡಿದ್ರೆ ಸಿಗೋದಿಲ್ಲ ಎದುರಿಗೆ ಎಷ್ಟೋ ಸಲ. ನಾನೇನು ಮಾಡಬೇಕಾಗ, ಅವರ ಹೆಸರಿಡಿ ದೇವರು ಮುಟ್ಟಿಸಿದ್ರು ಆಯ್ತು, ನೇರವಾಗಿ ದೇವರು ಸ್ವೀಕಾರ ಮುಟ್ಟಿಸಿಬಿಟ್ರೆ ಆಗಿದೆ. ಎಷ್ಟೋ ಜನ ಯಾವುದೋ ಕಾರಣಕ್ಕೆ ಮತ್ತೆ ಸಿಗೋದಿಲ್ಲ ನಮಗೆ. ನಾವು ಆಪತ್ತಿನಲ್ಲಿರ್ತೇವೆ, ಆಗ ಕೊಡೋ ಶಕ್ತಿ ನಮಗಿರೋದಿಲ್ಲ. ಕೊಡೋ ಶಕ್ತಿ ಇದ್ದಾಗ ಅವರು ಇರೋದಿಲ್ಲ, ಅವ್ರು ಎದುರಿಗಿರೋದಿಲ್ಲ ಅಥವಾ ಲೋಕದಲ್ಲೇ ಇರೋದಿಲ್ಲ. ಆಗಲೇ ಸುಮ್ಮನೆ ಕೊಡಬಾರ್ದಾಗ ಅವ್ರ ಹೆಸರಿನಿಂದ ನಾವು ಧರ್ಮ ಕಾರ್ಯ ಮಾಡಲಿಕ್ಕೆ ಬರುತ್ತೆ, ಅದು ಶಾಸ್ತ್ರ ಹೇಳ್ತಕ್ಕಂತ ಮಾತು. ಆ ಹಿನ್ನೆಲೆಯಲ್ಲೇ ಪಿತೃಗಳನ್ನು ಉದ್ದೇಶಿಸಿ ಮಾಡ್ತಕ್ಕಂಥ ಸತ್ಕಾರ್ಯಗಳಿಗೆ ಒಳ್ಳೆ ಅರ್ಥ ಸಿಗುತ್ತ. ಆದ್ರೆ ಎದುರು ಸಿಕ್ಕ ಮಾತ್ರ ಕಳ್ಕೊಳ್ಬಾರ್ದು. ಮಯಾಸುರ ಕೇಳಿದ, ಏನು ಮಾಡಬೇಕು? ಅರ್ಜುನ ಖಚಿತವಾಗಿ ಹೇಳಿದ, ನನಗೆ ಮಾಡಬೇಕಾಗಿಲ್ಲ, ಕೃಷ್ಣನಿಗೆ ಮಾಡು, ಕೃಷ್ಣ ಉಳಿಸಿದ್ದು. ಇವತ್ತು ಜಗತ್ತಿನಲ್ಲಿ ಯಾರೇ ಏನೇ ಮಾಡಿದರೂ ಕೂಡ ಅದು ದೇವರ ದಯೆ ಅಷ್ಟೇ. ತೇನವಿನ ತೃಣಮಪಿ ನಚಲತೆ ಎಂಬುದೇ ಸಿದ್ಧಾಂತ. ಅದನ್ನು ಅರ್ಥ ಮಾಡಿಕೊಂಡ ಬಹಳಷ್ಟು ಮಯಾಸುರ ಮತ್ತೆ ನೇರವಾಗಿ ಕೃಷ್ಣನನ್ನೇ ಸಂಪರ್ಕಿಸಿದ. ಅರ್ಜುನನ ಮೂಲಕ ಹೋಗ್ಲಿಕ್ಕೆ ಸಾಧ್ಯವಾಗಿದ್ದರೂ ಫಲ ಆಗಬಹುದು. ಆಗ ಕೃಷ್ಣ ಹೇಳುತ್ತಾನೆ, ಅವಶ್ಯ ಮಾಡಲೇಬೇಕು ನೀನು ಅಂತ ಹೇಳಿದ. ಆ ಕೃಷ್ಣ ಎಂಥವನು, ತನಗಾಗಿ ಏನನ್ನೂ ಕೇಳಲಿಲ್ಲ, ನಮ್ಮ ಧರ್ಮರಾಜನಿಗೆ ಒಂದು ಸಭೆ ಮಾಡಿಕೊಡು ಅಂತ ಕೇಳಿದ. ನೋಡಿ, ಅರ್ಜುನ ಮಾಡಿದ ಪುಣ್ಯಕಾರದಿಂದ ಧರ್ಮರಾಜನ ಸಭೆ ಸಿಗ್ತಾ ಇತ್ತು. ಅದಕ್ಕೆ ಮನೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಜನಕ್ಕೆ ಜುಶುಪುಟಾಗುತ್ತೆ ನೋಡಬೇಕು. ಮನೆಯಲ್ಲಿ ಒಬ್ಬನು ಸಾಧನೆ ಮಾಡಿದರೆ ಅವನಿಗೆ ಸಾಧನೆಯ ಹೆಮ್ಮೆ, ಉಳಿದವರಿಗೆಲ್ಲ ಅವನು ನಮ್ಮವನು ಅಂತಕ್ಕಂಥ ಹೆಮ್ಮೆ. ಇದು ಸಹಜವಾಗಿ ಬರೋದು. ಅದರ ಫಲನು ಧರ್ಮರಾಜ ಕಂಡ. ನಮ್ಮ ಧರ್ಮರಾಜನಿಗೆ ಅತ್ಯದ್ಭುತವಾದ ಸಭೆಯನ್ನು ಮಾಡಿಕೊಡಬೇಕು ಮಯ. ಅದು ಹೇಗಿರಬೇಕು ಗೊತ್ತಾ? ಭೂಲೋಕದಲ್ಲಿ ಅಂತ ಇನ್ನೊಂದು ಸಭೆ ಅಂತ ಆಗಲೇಬಾರದು. ಅತ್ಯಂತ ಅದ್ವಿತೀಯವಾದ ಸಭೆ ಆಗಬೇಕು. ದೇವರ ಕಳಕಡಿ ನೋಡಬೇಕು. ಭಕ್ತರಿಗೆ ನಾವು ದೇವರಿಗೆ ಏನೇನು ಕೊಟ್ಬಿಡ್ತೇವೆ, ದೇವರು ಮಾತ್ರ ನಮಗೆ ಕೆಟ್ಟದ್ದು ಕೊಡೋದಿಲ್ಲ, ಒಳ್ಳೆಯದೇ ಕೊಡ್ತಾನಂತೆ. ದೇವರೇನಾದ್ರೂ ನಾವು ಮಾಡದೇ ಮಾಡಿದ್ರೆ ಗೋವಿಂದ, ನಾವು ಮಾಡಿದ್ರೆ ಕೆಟ್ಟದ್ದನ್ನು ದೇವರಿಗೆ ಆರಿಸಿಕೊಡ್ತೇವಲ್ಲ, ದೇವರ ಆ ರೀತಿ ಕೊಟ್ಟರೆ ನಮ್ಗೆ ಗತಿ ಏನಾಗ್ತಿತ್ತು? ದೇವರು ಒಳ್ಳೇದನ್ನೇ ಕೊಡ್ತಾನಂತೆ. ಅದಕ್ಕೆ ಎಂಥ ಸಭೆ ಮಾಡಬೇಕು ಗೊತ್ತಾ ನೀನೀಗ? ಭೂಲೋಕ ಅಂತ ಸಭೆನೇ ಇರಬಾರ್ದು ಹಾಗೆ ಮಾಡು. ಯಾಕೆ? ಧರ್ಮರಾಜ ಅರ್ಜುನ ಎಲ್ಲ ಭೀಮಸೇನನ್ನು ಅವಲಂಬಿಸಿ ಬಂದವರು. ವಾಯುದೇವರ ಮೂಲಕ ಯಾರು ಬರ್ತಾರೋ ಅವರನ್ನು ದೇವರು ಎಷ್ಟು ಮೇಲಕ್ಕೆತ್ತಾನೆ ಅಂತ ಹೇಳೋದಕ್ಕೆ ಇದು ಒಳ್ಳೆ ದೃಷ್ಟಾಂತ. ಅದಕ್ಕೆ ನೀವು ಮಾಡಿಕೊಡು ಅಂತ ಹೇಳಿದ ತಕ್ಷಣ ಮಯಾಸುರ ಭಾರಿ ಸಂಭ್ರಮ ಪಟ್ಟಂತೆ. ಅವನು ಕೇಳ್ತಾನೆ, ಕೇಳಬೇಕಾರೆ ಕೇಳ್ತಾನೆ, ನಾನು ಏನು ಮಾಡಬಹುದು? ನಾನು ಅಲ್ಲ, ತಾನೊಬ್ಬ ಶಿಲ್ಪಿ, ಅವನು ಆರ್ಕಿಟೆಕ್ಟ್, ಪಾಪ ತನ್ನ ಸಾಮರ್ಥ್ಯ ಹೇಳ್ಕೊಂಡ್ಬಿಡ್ತಾನೆ. ನಾನು ಬೇಕಾದ್ರೆ ಮಾಡ್ತೇನೆ. ಒಬ್ಬ ಇಂಜಿನಿಯರ್ ಔಷಧಿ ಕೊಡಿಯಿಂದ ಯಾಕೆ ಕೊಡ್ತಾನೆ? ಪಾಪ ಕೊಟ್ಟು ಬದುಕ್ತಾನೆ ಹಾಗೆ ಇವನ ಬದ್ದೆ ಎರಡೆರಡು. ಅವನು ಕೊಡಲಾರ, ಇವನು ತಗೊಳ್ಳಬಾರದು ಕೂಡ. ಅದೇ ರೀತಿ ವೈದ್ಯ ಮನೆ ಕಟ್ಟಿ ಹಾಕಿ ಸಾಧ್ಯ, ಅವನು ಕಟ್ಟಕ್ಕೆ ಸಾಧ್ಯ ಇಲ್ಲ. ಅವನ ರೀತಿನೇ ಬೇರೆ. ನಾನು ಒಬ್ಬ ಶಿಲ್ಪಿ, ನಾನು ಎಂಥ ವನ ಬೇಕಾದ್ರೂ ಕಟ್ಟುತ್ತೇನೆ, ಎಂಥ ಉಪವನಗಳನ್ನು ಮಾಡ್ತೇನೆ, ಎಂಥ ಸರೋವರ ನಿರ್ಮಾಣ ಮಾಡ್ತೇನೆ, ರಾಜ್ಯಗಳನ್ನು ಒಳ್ಳೆ ನಗರಗಳನ್ನು ಕಟ್ಟುತ್ತೇನೆ. ನೋಡಿ, ಬಡಾವಣೆ ಮಾಡೋ ಸುಲಭ ಅಲ್ಲ, ಬಿಲ್ಡರ್ಸ್ ಪ್ರಮೋಟರ್ಸ್ ಇರ್ತಾರಲ್ಲ, ಅದೇ ಒಂದು ಆರ್ಟ್ ಅದು. ನಗರಗಳನ್ನು ಬಡಾವಣೆ ಮಾಡ್ತೇನೆ, ಬೇಕಾದ್ರೆ ಎಂತೆಂಥ ಅರಮನೆಗಳನ್ನು ಬೇಕಾದ್ರೂ ಕಟ್ತೇನೆ, ಎಂಥ ಸಭೆಗಳನ್ನು ಬೇಕಾದರೂ ಮಾಡ್ತೇನೆ. ಏನೇನೋ ತನ್ನ ಸಾಮರ್ಥ್ಯವನ್ನೆಲ್ಲ ಹೇಳಿಬಿಡ್ತೇನೆ. ಮಯಾಸುರನ ಸಾಮರ್ಥ್ಯ ಅಷ್ಟೆಲ್ಲ ಸಾಮರ್ಥ್ಯವನ್ನ ಪರಮಾತ್ಮ ಇನ್ನೊಂದನ್ನು ತೋರಿಸ್ತಾರೆ. ವಿಶ್ವಕರ್ಮ ಕರೆದು ಮಾಡಿಸಬಹುದಾಗಿ ಇಂದ್ರಪ್ರಸ್ಥ ಮಾಡಿಸಿದ್ದೆ ವಿಶ್ವಕರ್ಮನಿಂದ. ದೇವಶಿಲ್ಪಿಯನ್ನು ಕರೆದು ಇಂದ್ರಪ್ರಸ್ಥ ನಿರ್ಮಾಣ ಮಾಡಿಸಿದ ಕೃಷ್ಣ. ಈ ದೈತ್ಯ ಶಿಲ್ಪಿಯಿಂದ ಸಭೆ ನಿರ್ಮಾಣ ಮಾಡಿಸ್ತಾ ಇದ್ದಾನೆ. ಅಂದರೆ ದೇವತೆಗಳಾಗಲಿ ದೈತ್ಯರಾಗಲಿ ಎಲ್ಲ ಭಗವದ್ಭಕ್ತರಿಗೆ ಸಹಕಾರ ಕೊಡಲೇಬೇಕು. ಅದನ್ನೇ ಹೇಳೋದು, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯ ಕವಚಂ ವಿಭುಮಧ್ಯಮೀಶಂ ವಂದೇ ಭವಗ್ರಹಂ ಅಮರಾಸುರ ಸಿದ್ಧ ವಂದ್ಯಂ. ಅಮರರಿಂದ ಅಸುರರಿಂದ ಸಿದ್ಧರಿಂದ ಪರಮಾತ್ಮ ವಂದ್ಯ. ಮಯಾಸುರ ಪರಮಾತ್ಮನ ಕಾಲಿ ಬಿದ್ದಿದ್ದೇ ಸಾಕ್ಷಿ. ಆ ಹೇಳಿದ ಶ್ಲೋಕ ಮಹಾಭಾರತ ಮೊದಲ ಶ್ಲೋಕ. ಪರಮಾತ್ಮ ಅಮರಾಸುರ ಸಿದ್ಧರಿಂದ ವಂದ್ಯನಾದವನು. ಎಷ್ಟೋ ಕಡೆ ಬರುತ್ತೆ ಇದೊಂದು ದೃಷ್ಟಾಂತ ಇದೆ. ಅವರ ಶಿಲ್ಪಿಯಾದ ವಿಶ್ವಕರ್ಮನಿಂದನೂ ವಂದ್ಯ, ದೈತ್ಯ ಶಿಲ್ಪಿಯಾದಂಥ ಮಯಾಸುರನಿಂದನೂ ವಂದ್ಯ. ಅದು ಸಾಮಾನ್ಯ ರೀತಿ ವಂದ್ಯ ಅಲ್ಲ, ಮತ್ತೆ ಏನ್ ಬೇಕಾದ್ರೂ ಮಾಡ್ತೇನೆ, ಆಯ್ತೋ ಇಲ್ಲೋ. ಇದನ್ನ ಅವನು ಕೇಳಿದಾಗ ಕೃಷ್ಣ ಅಷ್ಟು ಹೇಳಿದ ತಕ್ಷಣ ಅವನು ಮಾಡಿದನಂತೆ. ಆ ಒಳ್ಳೆ ಅದ್ಭುತವಾದಂತಹ ಸಭಾಭವನವನ್ನು ಮಾಡ್ತಾ ಇದ್ದಾನೆ. ಆ ಸಭಾಭವನ ಕಟ್ಟಲಿಕ್ಕೆ ಅವನಿಗೆ 14 ತಿಂಗಳು ಬೇಕಾಯ್ತದೆ ಎಂದು ಮಹಾಭಾರತ ಎಷ್ಟು ಡೀಟೇಲ್ಸ್ ಕೊಡುತ್ತೆ ಎಂಬುದನ್ನು ಗಮನಿಸಬೇಕು. 14 ತಿಂಗಳ ಅವಧಿಯಲ್ಲಿ ಅತ್ಯದ್ಭುತವಾದ ಸಭೆ ನಿರ್ಮಾಣ ಮಾಡಿ, ಇಂಥ ಸಭೆ ಭೂಲೋಕದಲ್ಲಿ ಮತ್ತೊಂದು ಇಲ್ಲ ಕೃಷ್ಣ, ನಿನ್ನ ಅಪ್ಪಣೆ ಅಂತ ಅಂಥದ್ದೇ ಮಾಡಿದ್ದೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಒಂದು ಕಾಣಿಕೆ ತರುತ್ತಾನೆ, ಮತ್ತೊಂದು ಕಾಣಿಕೆಯನ್ನು. ಅರ್ಜುನನಿಗೆ ಗಾಂಡಿವಾದಿಗಳು ಬಂತು, ಧರ್ಮರಾಜನಿಗೆ ಸಭೆ ಸಿಕ್ತು, ಕೃಷ್ಣನಿಗಂತೂ ಚಕ್ರವನ್ನು ತಂದುಕೊಟ್ಟ, ಕೃಷ್ಣಂದೇ ಚಕ್ರ ಮತ್ತು ತಂದುಕೊಟ್ಟು ಸೇವೆ ಮಾಡಿಬಿಟ್ಟ. ಇನ್ನು ಭೀಮಸೇನ ದೇವರು ಕೊಡದೆ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ ಇದ್ದಾಗಲಕ್ಕೆ, ವಾಯುದೇವರ ಮೇಲೆ ಕೊಡದೆ ಹೋದರೆ ಮಾಡಿದ್ದೆಲ್ಲ ವೇಸ್ಟ್. ಅದಕ್ಕೆ ಅವನೇನು ಮಾಡಿದನಂತೆ, ಸ ವಾಯುಧಾರಿತಾಂ ಗಜಾಂ ಯೌದ್ ಗದಾಂ ಯೌವನಾಶ್ವ ಭೂಭೃತ ದದೌ ಕದಾಂ ರುಕೋದರೆ. ಅವನು ಹೋಗಿ ಒಂದು ಗದೆ ತಗೊಂಡು ಬಂದಂತ ಹೋಗ್ಬಿಟ್ಟು. ಆ ಹಿಮಾಲಯ ಪರ್ವತದಲ್ಲಿ ಬಿಂದು ಸರೋವರ ಅಂತ ಒಂದು ಸರೋವರ, ಈ ಮಾತೃಗಾಯದ ಬಿಂದು ಸರೋವರ ಅಲ್ಲ, ಹಿಮಾಲಯದಲ್ಲಿ ಒಂದು ಬಿಂದು ಸರೋವರ ಅಂತ ಇದೆ ಅಂತ ಮಹಾಭಾರತ ಹೇಳುತ್ತೆ. ಅಲ್ಲಿ ಒಂದು ದೊಡ್ಡ ಗದೆ ಇತ್ತಂತೆ, ಅದನ್ನು ತಂದನಂತೆ. ಆ ಗದೆಯನ್ನು ಭೀಮನಿಗೆ ಅರ್ಪಣೆ ಮಾಡಿಬಿಟ್ಟು ದೊಡ್ಡ ಸೇವೆ ಸಲ್ಲಿಸಿದ ಅಂತ ಹೇಳಿದ್ದ. ಭೀಮಸೇನಿಗೆ ಗದೆಯನ್ನು ಕೊಟ್ಟಿದ್ದು ಈ ಮಯಾಸುರ. ಆಗೊಂದು ಪ್ರಶ್ನೆ ಬಂತು, ಅಂತೂ ಈ ಮಯಾಸುರ ಕೊಟ್ಟ ಗದೆಯಿಂದ ಭೀಮಸೇನ ಭಾರಿ ಮುಂದೆ ಬಂದುಬಿಟ್ಟ ಅಂತ ಯಾರು ತಿಳ್ಕೊಂಡ್ರೆ ಹೇಳ್ತಾರೆ, ಅದು ಮಯಾಸುರ ತಂದುಕೊಟ್ಟ ಗದೆ, ತಂದುಕೊಟ್ಟಿದ್ದು ಬಿಂದು ಸರೋವರದಿಂದ. ಅದು ಮೂಲತಃ ಎಲ್ಲಿ ಬಂದಿತ್ತು, ಅಲ್ಲೆಲ್ಲಿಂದ ಬಿದ್ದಿತ್ತು ಅಂದರೆ ಮಾಂಧಾತ ರಾಜ ಅದನ್ನು ಉಪಯೋಗಿಸಿದ್ದೇನೆ. ಮಾಂಧಾತ ರಾಜನ ಬಳಿ ಅದಿತ್ತದು, ಆ ಗದೆಯನ್ನು ಮಯಾಸುರ ತಂದುಕೊಟ್ಟ. ಮಾಂಧಾತ ನಹುಷು ಅಂಬರೀಷ ಸಗರವು ಅಂತೇಳಿ ಪ್ರತಿನಿತ್ಯ ಮಂಗಲಾಷ್ಟಕದಲ್ಲಿ ನಾವು ಕೇಳ್ತೇವೆ ಅಂತ. ಮಾಂಧಾತ ರಾಜ ಗದೆ ಅದು ತಂದುಕೊಟ್ರು ಅಂತ ಅಷ್ಟೇ ನಿಮಗೆ ಅನಿಸುತ್ತೆ. ಆದರೆ ಮುಂದೆ ಹೇಳ್ತಾರೆ, ಅದು ಮಾಂಧಾತ ರಾಜನ ಗದೆಯಲ್ಲ, ಸ ವಾಯುಧಾರಿತಾಂ ಗದಾಂ, ಅದು ವಾಯುದೇವರದ್ದೇ ಗದೆ. ವಾಯುದೇವರದ್ದೇ ಗದೆಯನ್ನ ಮಾಂಧಾತ ರಾಜ ಭಕ್ತಿಯಿಂದ ಸೇವೆ ಮಾಡಿ ಪೂಜೆಗೆ ತೇಸ್ಕೊಂಡಿದ್ದಷ್ಟೇ. ಅದನ್ನ ಈಗ ಮಯಾಸುರ ತಂದು ಭೀಮಸೇನೆ ಕೊಡ್ತಾ ಇದ್ದಾನೆ. ಇಲ್ಲಿ ಎರಡು ಕಥೆ ನೋಡಿದ್ವಿ, ಅಗ್ನಿ ಕೃಷ್ಣನಿಗೆ ಚಕ್ರ ತಂದು ಕೊಟ್ಟ, ಅದು ಕೃಷ್ಣಂದೇ ಚಕ್ರ, ಅದು ಬೇರೆಯವರ ಚಕ್ರ ಅಲ್ಲ, ಕೃಷ್ಣಂದೇ ಚಕ್ರವನ್ನು ಕೃಷ್ಣನಿಗೆ ಕೊಟ್ಟು ಬದರಿಯಿಂದ ತಂದು ಕೊಟ್ಟು ದೊಡ್ಡ ಸೇವೆಯನ್ನು ಸಲ್ಲಿಸಿಬಿಟ್ಟ. ಅದೇ ವಾಯುದೇವರಿಗೆ ಅವರದ್ದೇ ಗದೆಯನ್ನು ಕೊಟ್ಟು ಸೇವೆ ಸಲ್ಲಿಸಿಬಿಟ್ಟು. ಅದು ಅವರದ್ದೇ ವಾಯುದೇವರದ್ದೇ ಗದೆ ವಾಯುದೇವರಿಗೆ, ಕೃಷ್ಣಂದೇ ಚಕ್ರ ಕೃಷ್ಣನಿಗೆ. ಅದಕ್ಕೆ ದೇವತೆಗಳು ಏನು ಕೊಡುತ್ತೆ ನಾವು, ಅದು ಅವರು ಕೊಟ್ಟಿದ್ದೇ ಹೊರತು ನಮಗಲ್ಲ ಅಂತ ಹೇಳುತ್ತೆ ಭಗವದ್ಗೀತೆ. ಇದೇ ಮಾತದ್ದು, ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋಹುಂಕ್ತೆ ಸ್ತೇನ ಏವ ಸಹ. ಅವನು ಯಜ್ಞ ಮಾಡಲಿಕ್ಕೆ ಏನು ಹೇಳಿದ್ದಾರೆ, ಪದಾರ್ಥ ಯಾರು ಕೊಟ್ಟಿದ್ದು, ದೇವತೆಗಳು ಕೊಟ್ಟಿದ್ದು. ದೇವ ಪರಮಾತ್ಮನೆ, ದೇವ ಹೂ ಹಾಕಿ ಪೂಜೆ ಮಾಡಿ ಅಂತ ಹೇಳ್ತೇನೆ. ಹೂ ಬೆಳೆದಿದ್ದಾರು ಪರಮಾತ್ಮನೇ, ಅದು ವಾಸನೆ ಇಟ್ಟವನು ಯಾರು ಪರಮಾತ್ಮನೇ, ಅದಕ್ಕೆ ಪೇಂಟ್ ಹೊಡೆದಿದ್ದಾರು, ಕಲರ್ ಕೊಟ್ಟಿದ್ದಾರು, ನಾವು ಕಲರ್ ಕಳಿಲಕ್ಕೆ ಬರ್ತದೆ ಅಷ್ಟು ಕಲರ್ ಕೊಟ್ಟಿದ್ದಾರು ಪರಮಾತ್ಮನೇ. ಅದು ಎಷ್ಟು, ಅದು ಎಂಥ ಒಂದು ಆಕರ್ಷಕವಾದ ಇಂದು ಕೊಟ್ಟಿದ್ದಾನೆ. ತುಳಸಿ ಕೊಡೋದ್ಯಾರು ಪರಮಾತ್ಮನೇ, ನೀರು ಕೊಡೋದು ಪರಮಾತ್ಮನೇ, ದೇವರು ಕೊಟ್ಟಿದ್ದು ದೇವರಿಗೆ ಹಾಕೋದಷ್ಟೆ. ಈ ಎಲ್ಲ ಕಥೆಯಲ್ಲಿ ಕಾಣೋ ಅಂಶ ಇಷ್ಟೇನೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿ ಕರುಣ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಅಲ್ಲಿ ಮಯಾಸುರನೂ ಬದುಕಿದ, ಅಗ್ನಿದೇವರು ಇಬ್ಬರೂ ಬದುಕಿದರು. ಆದ್ದರಿಂದ ದೇವರು ಏನೇನು ಕೊಡ್ತೇವೆ, ಸುರುಮಲೆ ಪಾರಾಯಣ ಮಾಡ್ತೇವೆ ಅಂತ ತಿಳ್ಕೊಂಬೋಣ, ಹೋಗಿಬಿಟ್ಟು ಸುರುಮಲೆ ಪಾರಾಯಣ ಮಾಡ್ತೇವೆ ಆಚಾರ ಮುಂದೆ ಕುತ್ಕೊಂಡ್ಬಿಟ್ಟು, ಬರೆದವರು ಯಾರು ಅವರೇ, ಅವರವ್ರಿಗಂತ ಅವ್ರ ಮುಂದೆ ಒಪ್ಸೋದು ಅಷ್ಟೇ, ಬೇರೆ ಎಲ್ಲ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಯೂನಿವರ್ಸಿಟಿ ಏನು ಪ್ರಿಸ್ಕ್ರೈಬ್ ಮಾಡಿದ್ರೆ ಅದನ್ನ ಓದಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ ಉತ್ತರ ಕೊಡೋದಷ್ಟೇ. ಇನ್ಕಮ್ ಟ್ಯಾಕ್ಸ್ ಆ ಸರ್ಕಾರ ಕೊಡೋ ದುಡ್ಡನ್ನೇ ಅದು ಕೊಡೋದಷ್ಟೇ ಹೊರತು ಬೇರೆ ಸಂಪಾದನೆ ಅಲ್ಲ. ಇದು ಭಗವಂತನ ಸೇವೆಯಲ್ಲೇ ಕಂಡುಬಂದಂತ ದೊಡ್ಡ ಅಂಶ ಅದು. ಅದನ್ನ ಕೊಟ್ಟು ಸಾರ್ಥಕ್ಕೆ ಪಡೆದರಂತೆ. ಹೀಗಾಗಿ ಭೀಮಸೇನದೇವರ ಕೈಯಲ್ಲಿ ಗದೆ ಬಂತು, ಅವರಿಗೇನು ಗದೆ ಬೇಕಿಲ್ಲ, ಆದರೆ ಇವ್ರು ಕೊಟ್ಟು ಸೇವೆ ಸಲ್ಲಿಸಿದೆ ಅಷ್ಟೇ, ಕೈಯೇ ಸಾಕು. ಅಯಂತು ಬೇ ದಕ್ಷಿಣ ಬಾಹು ಆಯುಧಂ ಸಹಜಂ ಮಾಮ. ಭೀಮಸೇನ ಗದೆಯಿಂದ ಹೊಡೆದ್ರೆ ಸ್ವಲ್ಪ ಕಡಿಮೆ ಹೊಡೆದಾಗ, ಕೈಯಿಂದ ಹೊಡೆದ್ರೆ ಭಾರಿ ಜೋ ಮ್ಯಾಕ್ಸಿಮಮ್ ಪೆಟ್ಟು ಬೀಳೋದು ಕೈಯಿಂದ ಹೊಡೆದಾಗ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಭಾರಿ ದಾಚಿ ಪಾಳನೆ ಕೂತ ಮನುಷ್ಯ ಚಮಚ ಕೊಟ್ಟು ತಿನ್ನೋ ಅಂತ ಕೊಟ್ಟು ಸಿಟ್ಕೊಂಡ್ಬಿಡಿ, ಚಮಚ ಓದ್ಬಿಡ್ತಾರೆ ಆ ಕಡೆಗೆ, ಬರೀ ಕೇಳಿ ತಿಂತಾನೆ. ಯಾಕೆ ಈ ಸ್ಪೀಡ್ ಅಲ್ಲಿ ಬರೋದು ನ್ಯಾಚುರಲ್ ಇದು, ಅದಾಗಲೇ ಸ್ವಲ್ಪ ಇದಾಗಿರೋದು. ಆದರೆ ನೇರವಾದ ಕೈಗಳ ಶಕ್ತಿ ಇನ್ನೊಂದಕ್ಕಿಲ್ಲ, ಆದರೆ ವಾಯುದೇವರ ಶಕ್ತಿಗೆ ಹೋಲಿಕೆನೇ ಇಲ್ಲ. ಆದರೆ ಸೇವೆ ಕಟ್ಟಿ ಪುಣ್ಯ ಮಾಡಿಕೊಂಡೆ ಅಷ್ಟೇ, ಕಡಿಮೆ ಪೆಟ್ಟು ಹೊಡಿಬೇಕು ಅಂದ್ರೆ ಗದ ತಗೋಬೇಕಷ್ಟೇ. ಅವರು ಅದನ್ನು ತಗೊಂಡು ಕೃಷ್ಣನಿಗೆ ಚಕ್ರದ ಪ್ರಯೋಜನ ಇಲ್ಲ, ಕೃಷ್ಣ ಸ್ವತಃ ಸಮಸ್ತ ಸರ್ವ ಪ್ರಹರಣ ಆಯುಧ. ವಿಷ್ಣು ಸಹಸ್ರನಾಮ ಹೇಳುತ್ತೆ ಪರಮಾತ್ಮನೇ ಅವನೇ ದೊಡ್ಡ ಆಯುಧ. ಯಾವ ಆಯುಧ, ಕೃಷ್ಣ ಚಕ್ರದಿಂದ ಕೃಷ್ಣ ಹೊಡಿತಾನೆ ಅಲ್ಲ, ಕೃಷ್ಣ ಮುಟ್ಟಿದ್ದ ಚಕ್ರಕ್ಕಂತ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಕೃಷ್ಣ ಮುಟ್ಟಿದ್ದಕ್ಕಂಥ ಶಕ್ತಿ ಆದ್ದರಿಂದ, ಎಲ್ಲ ಆಯುಧ ಸ್ವರೂಪನೇ ಪರಮಾತ್ಮನೇ, ಆದ್ದರಿಂದ ಇನ್ನೊಂದು ಆಯುಧ ಬೇಕಿಲ್ಲ. ವಾಯುದೇವರು ಹಾಗೆ, ಇವರು ಹಾಗೆ, ಉಳಿದವರಿಗೆ ಮಾತ್ರ ಅದೆಲ್ಲ ಬೇಕಿದೆ. ಅರ್ಜುನೇ ಗಾಂಡಿವ ಇಲ್ಲದವರು ಅರ್ಜುನನ ಶಕ್ತಿ ಎಷ್ಟು ಕಡಿಮೆ ಆಗ್ತಿತ್ತು, ರಥ ಇಲ್ಲದವರು ಎಷ್ಟು ಕಡಿಮೆ ಆಗ್ತಿತ್ತು, ಬತ್ತಳಿಕೆ ಇಲ್ಲದವರು ಎಷ್ಟು ಕಡಿಮೆ ಆಗ್ತಿತ್ತು. ಆದರೆ ಮೇಲೆ ಧ್ವಜದ ಮೇಲೆ ಹನುಮಂತ ಕೂತಿದ್ದಾನೆ, ಇವೆಲ್ಲ ಅರ್ಜುನನಿಗೆ ಪ್ಲಸ್ ಪಾಯಿಂಟ್ ಆಯಿತು. ಆದರೆ ಭೀಮಸೇನಿಗೆ ಯಾವುದು ಬೇಕಿಲ್ಲ, ಸ್ವಂತ ಶಕ್ತಿ, ದೇವರ ದಯೆ ಅಷ್ಟೇ. ಕೃಷ್ಣನಿಗೆ ತಾನೇ ದೇವರಾದ್ದರಿಂದ ದಯೆ ಪ್ರಶ್ನೆಯೂ ಇಲ್ಲ, ಬರೀ ತನ್ನ ಪರಾಶ್ಯ ಶಕ್ತಿ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ದಾನ ಬಲ ಕ್ರಿಯಾಚ. ಶ್ವೇತಾಶ್ವತರ ಉಪನಿಷತ್ತಿನ ಮಾತದ್ದು, ಪರಮಾತ್ಮನ ಸಮಸ್ತ ಶಕ್ತಿಯು ಕೂಡ ಅವನ ಸ್ವಂತದ್ದೇ ಹೊರತು ಬೇರೆ ಇಲ್ಲಿಂದ ಬಂದಿದ್ದು ಅಲ್ಲ. ಇದು ನಿಜವಾದ ಅರ್ಥದಲ್ಲಿ ದೇವರ ಹಿರಿಮೆ. ಅಷ್ಟು ಮಾಡಿಕೊಟ್ಟು ಅವನು ಹೊರಟೋದನಂತೆ. ಈ ಮಧ್ಯೆ ಆಮೇಲೆ ಆ ಬ್ರಾಹ್ಮ ಧರ್ಮರಾಜ ಆ ಸಭಾ ಪ್ರವೇಶವನ್ನು ಮಾಡುತ್ತಾನೆ. ಸಭಾ ಓಪನಿಂಗ್ ಸೆರೆಮನಿ ಆಗಬೇಕಲ್ಲ, ಅದರ ಗೃಹ ಪ್ರವೇಶ ಮಾಡಿ ಸಭೆ ಪ್ರವೇಶ ಮಾಡಬೇಕಲ್ಲ. ಧರ್ಮರಾಜ ಮಾಡಿದನಂತೆ. ಪಾಂಡವರು ಏನು ಮಾಡ್ತಾರೆ ಅದೆಲ್ಲ ದಾಖಲೆಯ. ಮತ್ತೆ ಪಾಂಡವರು ಆಗ ಆ ಗೃಹ ಪ್ರವೇಶ ಸಭ, ಮೊದಲು ಸಭಾ ನಿರ್ಮಾಣ ಮಾಡಿದಾಗಲೂ ಕೂಡ ಒಂದು ಸಮಾರಂಭ, ಶಂಕುಸ್ಥಾಪನೆಯ ಸಮಾರಂಭ. ಅದಕ್ಕೆ ಮಂತ್ರ, ಸ್ತೋತ್ರ, ಯಜ್ಞ, ಯಾಗ ಮತ್ತೆ ಬ್ರಾಹ್ಮಣ ಸಮಾರಂಭ ಎಲ್ಲ ಮಾಡೋದು, ಅದು ಆರಂಭದ್ದು. ಆಮೇಲೆ ಮುಗಿದ ಮೇಲೆ, ಇವತ್ತು ಆರಂಭದಲ್ಲಿ ತೆಂಗಿನಕಾಯಿ ಮುಗಿಸಿಬಿಡ್ತಾರೆ, ಮುಗಿದ ಅಷ್ಟೇನೆ. ಆದರೆ ದೊಡ್ಡ ದೊಡ್ಡ ಕೆಲಸ ಆರಂಭದಲ್ಲೂ ಮಾಡಬೇಕು, ಕೊನೆಯಲ್ಲಂತೂ ಬಹಳ ವೈಭವದಿಂದ ಮಾಡಬೇಕು. ಧರ್ಮರಾಜಾದಿ ಪಾಂಡವರು ಮಾಡಿದರಂತೆ. 10,000 ಬ್ರಾಹ್ಮಣರುಗಳನ್ನು, ಅದು ಅಂಥ ಬ್ರಾಹ್ಮಣರಲ್ಲ ಮತ್ತೆ ಅವರೆಲ್ಲ ಕೂಡ ಎಲ್ಲ ಬ್ರಹ್ಮಜ್ಞಾನಿಗಳು, ಅಂಥವರನ್ನು ಕರೆಸಿ ಅವರಿಗೆ ಭೋಜನಾದಿಗಳು ಮತ್ತು ಉಳಿದೆಲ್ಲ ಅನೇಕ ಅನೇಕ ಜನ ಕೋಟ್ಯಂತರ ಜನಗಳಿಗೆ ಅನ್ನದಾನಾದಿಗಳು ಇಷ್ಟು ಮಾಡಿದರಂತೆ. ಅಷ್ಟ 10,000 ಬ್ರಾಹ್ಮಣರನ್ನು ಕರೆಸಿದ್ದೆಷ್ಟು ಮುಖ್ಯನೋ, ಪ್ರತಿಯೊಬ್ಬ ಬ್ರಾಹ್ಮಣರು ಏನು ಕೊಟ್ಟಿರಬಹುದು ಅಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ. ಒಬ್ಬೊಬ್ಬ ಬ್ರಾಹ್ಮಣರಿಗೆ 10,000 ಗೋವುಗಳನ್ನು ಕೊಟ್ಟಂತ, ಒಬ್ಬೊಬ್ಬ ಬ್ರಾಹ್ಮಣರಿಗೆ ಎಷ್ಟು ಗೋವು ಅವಾಗಿತ್ತು, ಇವತ್ತು ಎಷ್ಟು ಗೋವು ಸಾಯ್ತದೆ ದಿವಸಕ್ಕೆ, ಅದನ್ನು ನೋಡಿ ಹೇಳ್ತಾರೆ. ವರ್ಷಕ್ಕೆ ಒಂದು ದಿವಸಕ್ಕೆ ಇಡೀ ನಮ್ಮ ಪ್ರಪಂಚದಲ್ಲಿ 1,00,000 ಮೇಲೆ ಗೋವನ್ನು ಕೊಲ್ತಾರೆ ಒಂದು ದಿವಸಕ್ಕೆ. ಅಷ್ಟು ಗೋವು ಇತ್ತ ಅಂತ ಯಾರಾದ್ರೂ ಕೇಳಬಾರದು. ಇವತ್ತು ಕೊಲ್ಲಕ್ಕೆ ಅಷ್ಟು ಗೋವು ಇದೆ ಅಂದಮೇಲೆ ಅಷ್ಟು ಗೋವು ಇದ್ದಿದ್ದು ನಿಜಾನೇ. ಅದು ಗೋವನ್ನೇ ಪೂಜೆ ಮಾಡ್ತಿದ್ದಂಥ ಕಾಲ. ಈ ಗೋವಿನ ಪೂಜೆ ನಿಂತೋಗ್ಬಿಟ್ಟಿದೆ. ಪೂಜೆ ನಿಂತೋಗಿ ಎಷ್ಟು ಗೋವುಗಳು ಇರಬೇಕಾದ್ರೆ ಆಗ ಹೇಗೆ ಮನೆ ತುಳಸಿ ಹಾಗೆ ಬೆಳೆಸ್ತಿದ್ರು, ಗೋವನ್ನ ಹಾಗೆ ಸಾಕ್ತಿದ್ರು. ಅಷ್ಟು ಗೋವುಗಳನ್ನ, ಒಂದು ಗೋವು ಕೊಟ್ಟ ಅಂದ್ರೆ ಗೋವು ಕೊಟ್ಟ ಅಲ್ಲ, ಕರು ಸಮೇತ ಕೊಡಬೇಕು. ಬರೀ ಕರು ಗೋವುಗಳಲ್ಲ, ಅದಕ್ಕೆ ಪಾತ್ರೆ, ಮೈತುಂಬ ರೇಷ್ಮೆ ವಸ್ತ್ರ, ಕಾಲಿನಿಂದ ಹಿಡಿದು ಗೊರಸಿನಿಂದ ಹಿಡಿದು ಕೂಡುಗಳವರೆಗೆ ಚಿನ್ನದ ಅಲಂಕಾರ, ಎಷ್ಟು ದಾನ ಮಾಡಿರ್ಬೇಕು ಲೆಕ್ಕ ಹಾಕಿ. ಅದು ಅತ್ಯದ್ಭುತವಾದ ಸಭೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಕೃಷ್ಣರಿಗೆ ಅಗ್ರ ಪೂಜೆ ಮಾಡತಕ್ಕಂಥ ಒಂದು ಅವಕಾಶ, ಒಳ್ಳೆ ಸಮಾರಂಭ ಯೋಗ್ಯತೆ ಬಂತದೆ. ಯಾವ್ಯಾವ ಕಾರ್ಯ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಒಂದು ಗೃಹವನ್ನು ಪ್ರವೇಶ ಮಾಡಿದರೆ ಅಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇರುತ್ತೆ. ಆ ರೀತಿ ಮಾಡದೆ ಹೋಗಿಬಿಟ್ಟಾಗ ಆಗಬಾರದಾಗ್ತಾ ಇರುತ್ತೆ ಮನೆಯೊಳಗೆ. ವಾಸ್ತು ಶಾಂತಿ ಅಂತ ಕರೀತಾರೆ. ಶಾಂತಿ ಅದು, ಶಾಂತಿ ಅಂತ ಹೇಳಿದರೆ ನಮಗೆ ವಾಸ್ತು ಹೇಗಿರಬೇಕು ಅಂತ ಅಷ್ಟೇ ಗೊತ್ತೇ ಹೊರತು ಶಾಂತಿ ಕ್ರಮನೇ ಗೊತ್ತಿಲ್ಲ ಇವರಿಗೆ. ಶಾಂತಿ ಮಾಡದೆ ಹೋದರೆ ವಾಸ್ತು ಎಷ್ಟು ಸರಿ ಇದ್ರೆ ಏನೋ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಎಂಥ ಪೇಪರ್ ಕೊಟ್ಟರೆ ಅಂತ ಓದೇ ಇಲ್ಲ ಅವನು, ಬರೆಯೋದು ಅಷ್ಟರಲ್ಲೇ ಇದೆ. ಬಾಂಡ್ ಪೇಪರ್ ಕೊಟ್ಟರು ಅಷ್ಟೇ, ಮ್ಯಾಪ್ಲಿತ ಪೇಪರ್ ಕೊಟ್ಟರು ಅಷ್ಟೇ, ಓದೇ ಇಲ್ಲ, ಏನು ಪ್ರಯೋಜನ ಇಲ್ಲ. ಡ್ರೈವಿಂಗ್ ಬರ್ತಿದ್ರೆ ಎಂಥ ಕಾರ್ ಕೊಟ್ಟರೇನಂತೆ, ದಬ್ಬದ್ದು ಕೊಟ್ಟರೆ ವಾಸಿ ಇನ್ನೂ ಪಾಪ ಸುರಕ್ಷಿತ. ಅವನು ಇಂಜನಿದ್ರೆ ಭಾರಿ ಪದ್ಧತಿ ಆಗುತ್ತೆ ಅಷ್ಟೇ. ತಿಳುವಳಿಕೆ ಇರಬೇಕು. ವಾಸ್ತು ಶಾಂತಿ ಅನ್ನೋದು ಅದಕ್ಕೆ ಸಣ್ಣ ಪುಟ್ಟ ದೋಷ ಇದ್ರೂ ಪರಿಹಾರ ಆಗುತ್ತೆ, ಅದರೊಳಗೆ ದೋಷಗಳಿದ್ರೂ ಪರಿಹಾರ ಆಗುತ್ತೆ. ಮುಷ್ಟು ಮುಖ್ಯ ಅಷ್ಟೇ ಅಲ್ಲ, ಆ ಮನೆ ಕಟ್ಸ್ಬೇಕಾದ್ರೆ ಜನ ಕಂಡುಬಿಟ್ಟಿರ್ತಾರಂತೆ, ಅಯ್ಯೋ ಎಂಥ ಮನೆ ಕಟ್ಟಿಸ್ತಾನೆ ಅಂತ ಹೇಳಿಬಿಟ್ಟು. ಅವ್ರು ಆ ಶಾಂತಿ ಆಗಬೇಕು ಮೊದಲು ಅವರಿಗೆಲ್ಲ ಕೂಡ, ಆ ಜನಗಳ ದುಷ್ಟದೋಷ ಪರಿಹಾರ ಆಗಬೇಕು. ಜೊತೆಗೆ ದೇವತೆಗಳಿಗೆ ಹವಿಸ್ಸುಗಳೆಲ್ಲ ಮುಟ್ಟಬೇಕು, ದೈತ್ಯ ಶಕ್ತಿಗಳು ಬರದಂತೆ ಅದು ದಿಗ್ಬಂಧನ ಮಾಡಬೇಕು. ಎಷ್ಟು ಕೆಲಸ ಇದೆ ಅದರೊಳಗೆ. ಅದಕ್ಕೆ ವಾಸ್ತು ಶಾಂತಿ ಅಂದರೆ ಸಾಮಾನ್ಯವಾದದ್ದಲ್ಲ, ಅತ್ಯಂತ ಶಾಸ್ತ್ರೋಕ್ತ ಕ್ರಮದಲ್ಲಿ ಮಾಡಬೇಕು. ಹಿಂದೆ ತುಂಬಾ ಸರ್ತಿ ಹೇಳಿದೆ, ದಕ್ಷಿಣಾಯನದಲ್ಲಿ ಮಾಡಲೇಬಾರದು, ಮೊದಲನೇದಾಗಿ ಉತ್ತರಾಯಣದಲ್ಲೇ ಮಾಡಬೇಕು. ಜನ ಕೇಳಲಿ ಬಿಡಲಿ, ಶಾಸ್ತ್ರ ಅದನ್ನು ಹೇಳಿಯೇ ಹೇಳುತ್ತೆ, ಅದು ಮಾಡಿದರೆ ಮಾತ್ರ ಅದಕ್ಕೆ ಕಲ್ಯಾಣ. ವಾಸ್ತು ಭಾರಿ ಸರಿ ಇದೆ ಅಂತ ಹೇಳಿ ದಕ್ಷಿಣಾಯನದಲ್ಲಿ ಮಾಡಿದರೆ ಅದು ವೇಸ್ಟ್ ಇದ್ದಾಗ ಲೆಕ್ಕ, ಅಷ್ಟೇ ಅಲ್ಲ ಅನರ್ಥಕ್ಕೆ ಕಾರಣ ಅಂತ ಹೇಳುತ್ತೆ. ಶಾಸ್ತ್ರೋಕ್ತವಾಗಿ ಏನು ಮಾಡ್ತಾನೆ ಅದೆಲ್ಲ ಮಂಗಳದಲ್ಲೇ ಪರಿವಸಾನವಾಗೋದು. ಶಾಸ್ತ್ರ ವಿರುದ್ಧ ಏನು ಮಾಡ್ತಾನೆ ಅದೆಲ್ಲ ಹೋಗಿಬಿಡುತ್ತೆ. ಭಗವಂತ ಗೀತೆಯಲ್ಲೇ ಹೇಳ್ತಾರೆ, ಅಶ್ರದ್ಧಯ ಹುತಂ ಜಪ್ತಂ ತಪಸ್ ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ಯಾವುದನ್ನು ಶ್ರದ್ಧೆ ವಿಧಿವಿಧಾನಗಳನ್ನು ಬಿಟ್ಟು ಮಾಡ್ತಾನೆ ಅದು ಇಹಕ್ಕೂ ಇಲ್ಲ, ಅದು ಪರಕ್ಕೂ ಇಲ್ಲ, ಈ ಲೋಕಕ್ಕೂ ಕಲ್ಯಾಣ ಮಾಡೋದಿಲ್ಲ, ಪರಲೋಕಕ್ಕೂ ಸಾಧನೆ ಆಗೋದಿಲ್ಲ ಅನ್ನೋದೇ ಶಾಸ್ತ್ರ. ಧರ್ಮರಾಜ ಇಷ್ಟೆಲ್ಲ ಮಾಡ್ತಾನೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕೃಷ್ಣನ ಎದುರು ಮಾಡ್ತಾನೆ, ಅದು ಭಾರಿ ವಿಶೇಷ. ಕೃಷ್ಣನ ಹೆಸರೇನು ಮಾಡಿದರೆ ಸಾಕು, ಕೃಷ್ಣ ಇದ್ದಾನೆ ಎದುರಿಗೆ. ಪರಶುರಾಮ ದೇವರಿದ್ದಾರೆ, ವೇದವ್ಯಾಸ ದೇವರಿದ್ದಾರೆ, ಅವರು ಮೂರು ಜನ ಮುಂದಿಟ್ಟು ಕೆಲಸವನ್ನೆಲ್ಲ ಮಾಡ್ತಾನೆ. ಭಾರಿ ಸಂಭ್ರಮವಾಯ್ತಂತೆ. ಅದೆಲ್ಲ ಮುಗಿಸಿ ಅದರಲ್ಲಿ ಪ್ರವೇಶ ಮಾಡಿಸಿದ ಮೇಲೆ ಕೃಷ್ಣ ಪರಮಾತ್ಮ ಮತ್ತೆ 2 ವರ್ಷ ಇದ್ದಂತಿದ್ದ. ಆದಮೇಲೆ ಮೊದಲೇ ಬಂದು ಸುಭದ್ರೇನು ಬಿಡ್ಲಕ್ಕೆ ಅಂತ ಬಂದವನು ಅಲ್ಲೇ ಇದ್ದು ಬಿಟ್ಟಿದ್ದ. ಎಷ್ಟೋ ವರ್ಷ ಆಗಿತ್ತು, ಈ ಮತ್ತೆ 2 ವರ್ಷ ಇದ್ದಂತೆ ಕಾಂಡವನ ದಹನ ಆದಮೇಲೆ. ಸರಿಯಾಗಿ ಮಹಾಭಾರತ ಓದಿ ನೋಡಬೇಕು. ಕೃಷ್ಣ ವಸುದೇವ ದೇವಿಕರ ಜೊತೆಗಿದ್ದ ಜಾಸ್ತಿ ಇದ್ದಿದ್ದು ಪಾಂಡವರ ಜೊತೆಗೇನೆ ಇದ್ದಿತ್ತು. ಅಷ್ಟು ಭೀಮಸೇನ ದ್ರೌಪದಿಯವರನ್ನು ಕಂಡು ಕೃಷ್ಣನಿಗೆ ಅವರು ಪರಮಭಕ್ತರಾದ್ದರಿಂದ ಅವ್ರ ಮೇಲೆ ಅಷ್ಟು ಪ್ರೀತಿಯಿಂದ ಕೃಷ್ಣ ವಾಸ ಮಾಡ್ತಿದ್ದ. 2 ವರ್ಷ ಮುಗಿತು. ಒಂದು ದಿವಸ ಧರ್ಮರಾಜ, ನಾನು ದ್ವಾರಕ್ಕೆ ಹೋಗಿ ಬರ್ತೇನೆ ಸ್ವಲ್ಪ ದಿವಸ ಅಂತ ಹೇಳಿದ್ರಂತೆ. ಆ ಸ್ವಲ್ಪ ದಿವಸ ಇಲ್ಲರೂ ಬಾಡಿ ದಿವಸ ಅಲ್ಲಿ ಹೊರ ಸ್ವಲ್ಪ ದಿವಸಕ್ಕೆ ಹೋಗಿ ಬರ್ತೇನೆ. ದರ್ವೆ ಅದಕ್ಕೂ ತಯಾರಿಲ್ಲ, ಕೃಷ್ಣ ಹೋಗ್ಬೇಡ, ಇಲ್ಲೇನು ಕಡಿಮೆ, ನಾ ಏನ್ ಬೇಕಾದ್ರೂ ಮಾಡ್ತೇವೆ, ಇಲ್ಲೇ ಇರಬೇಕು ಅಂತ ಆತನ ಒತ್ತಾಯ. ಆದರೆ ದೇವರು ಹೇಗೆ ಭಕ್ತರಲ್ಲಿ ನಡೆಸ್ತಾನೆ, ಆ ಧರ್ಮರಾಜ ಕಳಿಸಲು ತಯಾರಿಲ್ಲ. ಕೃಷ್ಣ ಹೇಳ್ತಾನೆ, ಪಾಪ ಅವರಿಗೂ ಕೂಡ ನಾ ಜೊತೆಗಿರಬೇಕು ಅಂತ ಅನಿಸೋದಿಲ್ಲ ಧರ್ಮರಾಜ, ಬೇಗ ಬರ್ತೇನೆಂತೆ, ಮತ್ತೆ ಹೋಗಿ ಬರ್ತೇನೆ ಅಂತ ಹೇಳಿದಾಗ ನಿರ್ವಾಯಿಲ್ಲದ ಕಳಿಸುವ ವ್ಯವಸ್ಥೆ ಮಾಡಿದನಂತೆ. ಒಳ್ಳೆ ಬಂಗಾರದ ರಥ ಅಂತ ಯೋಚನೆ ಮಾಡಿ, ಕೃಷ್ಣನಿಗೆ ಬಂಗಾರದ ರಥ ನೋಡ್ತೇವೆ ಇವತ್ತಿನ ದಿವಸ ನಾವು. ನಿಜವಾದ ಬಂಗಾರದ ರಥ ಕೃಷ್ಣನಿಗೆ ಧರ್ಮರಾಜ ಸಮರ್ಪಣೆ ಮಾಡುತ್ತಿದ್ದಾನೆ. ಕೃಷ್ಣ ಅದರಲ್ಲಿ ಕೂತಿದ್ದಾನೆ. ದಾರುಕ ರಥದಲ್ಲಿ ಸಾರಥಿಯಾಗಿ ಕೂತರಂತೆ. ಧರ್ಮರಾಜ ಬಂದನಂತೆ, ದಾರುಕ ಸ್ವಲ್ಪ ನಾನು ಓಡಿಸ್ತೇವೆ ಕೃಷ್ಣ ರಥ ಇಡಿ ಅಂತ ತಿಳಿಸಿದನಂತೆ. ಧರ್ಮರಾಜ ಕೃಷ್ಣ ರಥ ತಾನು ಓಡಿಸ್ತೇವೆ ಸಾರಥಿಯಾಗಿ ಕೊಡ್ತಾರೆ ಧರ್ಮರಾಜ. ಅದೆಲ್ಲ ಅನುವಾದಗಳೆಲ್ಲ ಬರೋದೇ ಇಲ್ಲ, ಮೂಲ ಮಹಾಭಾರತದಲ್ಲಿ ಬರುತ್ತದೋ. ತಾನು ಸಾರಥಿಯಾಗಿ ಕೂತನಂತೆ. ಭೀಮಸೇನ ದೇವರು ಬಂದು ಶ್ವೇತಛತ್ರವನ್ನು ಹಿಡಿದ ಕೃಷ್ಣನ ಮೇಲೆ ಶ್ವೇತಛತ್ರವನ್ನು ಹಿಡಿದು ನಿಂತುಕೊಂಡರಂತೆ. ಅರ್ಜುನ ಕೃಷ್ಣನ ಹತ್ತಿರ ನಿಂತುಕೊಂಡು ಗಾಳಿ ಹಾಕ್ತಾ ಇದ್ದಾನೆ, ಚಾಮರ ಬೀಸ್ತಾ ಇದ್ದಾನೆ. ನಕಲ ಸಹದೇವರು ಅವರು ಕೂಡ ವಿಜಯನಗರ ಹಿಡ್ಕೊಂಡು ಅವರು ನಿಂತಿದ್ದಾರೆ. ಅಲ್ಲಿ ಕೃಷ್ಣ ರಥದಲ್ಲಿ ಇವರೆಲ್ಲ ಸೇವಕರಾಗಿ ನಿಂತುಕೊಂಡ್ರಂತೆ. ಕೃಷ್ಣ ರಥಿಯಾಗಿ ನಿಂತಿದ್ದಾನೆ, ಧರ್ಮರಾಜ ಓಡಿಸ್ತಾ ಹೊರಟಂತೆ ರಥವನ್ನು. ಅಂದರೆ ಕೃಷ್ಣನಿಗೆ ಇಷ್ಟೆಲ್ಲ ಭಕ್ತಿಯಿಂದ ಮಾಡಿದ್ದಕ್ಕೆ ಈ ನೋಡಿ, ಧರ್ಮರಾಜ ತಾನು ಸಾರಥಿಯಾಗಿ ಕೂತ, ಕೃಷ್ಣ ಬಿಡಲಿಲ್ಲ, ಅರ್ಜುನದು ತಾನು ಸಾರಥಿಯಾಗಿ ಕೂತು ತೀರಿಸಿಬಿಡ್ತಾನಲ್ಲ. ಧರ್ಮರಾಜ ತಾನು ಸಾರಥ್ಯ ಮಾಡಿದ್ದಕ್ಕೆ ಕೃಷ್ಣ ತಾನು ಸಾರಥಿಯಾಗಿ ಅರ್ಜುನನನ್ನು ಬರೀ ಕೂಡಿಸೋದಲ್ಲಿ ಗೆಲ್ಲಿಸೇ ಬಿಡ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಧರ್ಮರಾಜ ಮಾಡಿದ ಪುಣ್ಯ ಅರ್ಜುನಿಗೆ ಬಂದಾಗಾಯ್ತು. ಈಗ ಧರ್ಮರಾಜನ ಪುಣ್ಯ, ದೊಡ್ಡವರ ಪುಣ್ಯ ಸಣ್ಣವರಿಗೂ ಬರ್ತದೆ, ಸಣ್ಣವ್ರು ಮಾಡಿದ್ರೆ ಒಳ್ಳೆ ದೊಡ್ಡವರಿಗೂ ಹೋಗುತ್ತೆ. ಪಾಪರು ಹಾಗೇನೆ, ಇವತ್ತು ಹೋಗೋದು ಅದೇ ಹೋಗೋ ಚಾನ್ಸಸ್ ಜಾಸ್ತಿ. ಪುಣ್ಯ ಮಾಡಿದ್ರೆ ತಾನೇ ಹೋಗ್ಲಿಕ್ಕೆ. ಪಾಪ ಒಳ್ಳೆಯವರು ಮಾಡಿದ ಕೆಲಸ, ಯಾರೋ ತಂದೆ ದೊಡ್ಡ ಕೆಲಸ ಮಾಡಿರ್ತಾನೆ, ಮಗ ಅಂತ ಯಾರೋ ಬರ್ತಾರೆ, ಹೌದಾ, ಅಂತವ್ರ ಮಗನ ನೀನೀಗ ಅಬ್ಬಾ ಅಂತ ಮಾಡಿಬಿಡ್ತಾರೆ ತಕ್ಷಣವೇ. ಧರ್ಮರಾಜ ರಥ ಕೊಟ್ಟಿದ್ದರ ಫಲ, ತಾನು ಸಾರಥಿಯಾಗಿ ಕೂತಿದ್ದರ ಫಲ, ಕೃಷ್ಣ ಸ್ವತಃ ಸಾರಥಿಯಾಗಿ ಕೂತು ಅರ್ಜುನನ ಸರ್ವಾತ್ಮನ ಸಂರಕ್ಷಣೆ ಮಾಡ್ತಾನೆ. ಅದಕ್ಕೆ ದೇವರಿಗೆ ಬೇಕು ಅಂತ ನಾವು ಕೊಡೋದಲ್ಲ, ನಮಗೆ ಕೃಷ್ಣ ಅನುಗ್ರಹ ಮಾಡಲಿ ಅಂತ ಕೊಡೋದಷ್ಟೇನೆ. ದೇವರಿಗೆ ಏನಿಲ್ಲ ಅಂತ ನಾವು ಕೊಡಬೇಕು. ದೇವರಿಗೆ ಹೂ ಪರಿಪೂರ್ಣನಾದವನು ಪರಮಾತ್ಮ. ಧರ್ಮರಾಜ ಕೊಟ್ಟು ಅಷ್ಟು ರಥ ಓಡಿಸಿದನಂತೆ, ಸುಮಾರು 8 ಯೋಜನ ದೂರ ಓಡಿಸ್ಕೊಂಡು ಹೋದಂತೆ ತಮ್ಮೂರಿಂದ. ಅಷ್ಟು ದೂರ ಓಡಿಸಿಕೊಂಡು ಆಮೇಲೆ ಕೃಷ್ಣ ಹೇಳ್ತಾನೆ, ಧರ್ಮರಾಜ ನೀನು ವಾಪಸ್ ಹೋಗಪ್ಪ, ನಮ್ಮ ಸಾರಥಿ ಇದ್ದಾನೆ, ಮುಂದೆ ಓಡಿಸ್ತಾನೆ ಅಂತ ಹೇಳಿದಾಗ ದಾರಕನನ್ನು ಕೂಡಿಸಿದರಂತೆ. ಧರ್ಮರಾಜ ಕೆಳಗಿಡುತ್ತಾರೆ, ಬಿಡ ಮನಸ್ಸೇ ಇಲ್ಲ ಧರ್ಮರಾಜನೇ ಕೃಷ್ಣನನ್ನ, ನಿರ್ವಾಹವಿಲ್ಲದೆ ನಿಂತ್ಕೊಂಡಂತೆ. ಕೃಷ್ಣ ರಥ ಮುಂದೆ ಹೋಗ್ತಾ ಇದ್ದಾನೆ, ವೇದವ್ಯಾಸರು ಬರೀತಾರೆ, ದೇಹದಲ್ಲಿ ಅಲ್ಲಿ ನಿಂತರು, ರಥ ಹೋಗೋವರೆಗೂ ಕಣ್ಣ ನೋಡ್ತಾ ಇದ್ರಂತ. ಹಾಗೇನೆ ರಥ ಕಣ್ಣಿಂದ ಮರೆಯಾಗೋವರೆಗೂ ಕೂಡ ಊರಿಗೆ ತುಂಬ ಬೇಕಾದವ್ರು ಹೋಗ್ತಾರಲ್ಲ, ಅವ್ರು ಕಳಿಸ್ಬೇಕಾದ್ರೆ ಅದು ಕಾಣೋವರೆಗೂ ನೋಡ್ತಿರ್ತಾರೆ. ಈ ಮತ್ತೆ ಕಾಣೋವರೆಗೂ ಕೂಡ ಈ ಪ್ಲೇನ್ ಅಲ್ಲಿ ಕುಡಿಸಿದವರು ಆ ಪೂರ್ತಿ ನಮ್ಮ ಸೈ ಸೈಟ್ ಇಂದ ಮರೆಯಾಗೋರಿಗೆ ನೋಡ್ತಿರ್ತಾರೆ. ಪಾಪ ಅದು ಪ್ರೀತಿ ತೋರಿಸ್ತಕ್ಕಂತ ಸಂಕೇತ. ಹಾಗೆ ನೋಡಿದ್ರಂತೆ, ದೇಹ ಅಲ್ಲಿತ್ತು, ಕಣ್ಣು ಕಾಣೋವರೆಗೂ ಹೋಯ್ತು, ಆದ್ರೆ ಮನಸ್ಸು ಮಾತ್ರ ಕೃಷ್ಣನ ಜೊತೆಗೆ ಹೋಗ್ಬಿಡ್ತು ಅಂತ ಹೇಳುತ್ತಾರೆ. ಮನಸ್ಸನ್ನ ಬಿಡ್ಲಕ್ಕೆ ಆಗಲೇ ಇಲ್ಲ ಅವರಿಗೆ, ಕೃಷ್ಣನಲ್ಲಿ ಸದಾ ಮನಸ್ಸನ್ನು ಹಾಕಿದ್ರಂತೆ. ಭಗವದ್ಗೀತೆ ಹೇಳೋದು ಅದರೇನೆ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿವೆ. ನನ್ನಲ್ಲೇ ಮನಸ್ಸನ್ನು ಹಾಕುವ ಅರ್ಜುನ, ನಿನಗೆ ಎಲ್ಲ ರೀತಿಯಲ್ಲಿ ಕಲ್ಯಾಣವನ್ನು ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ನಲ್ಲ, ಆ ರೀತಿ ನಡೀತಾ ಇದ್ದಾರೆ. ಮನಸ್ಸೆಲ್ಲ ಕೃಷ್ಣನ ಜೊತೆಗೇನೆ, ಭಾರವಾದ ಹೃದಯದಿಂದ ಮನಸ್ಸು ವಾಪಸ್ ತಿರುಗಿದ್ರಂತೆ. ಇಷ್ಟೆಲ್ಲ ಮಾಡ್ತಾರೆ ಅಂತಾನೆ ಭಗವಂತ ಅಷ್ಟವರ ಬತ್ತಿ ವಾಸ ಮಾಡ್ತಾ ಇದ್ದಿತ್ತು. ಅಷ್ಟಾದ ಮೇಲೆ ಕೃಷ್ಣ ಪರಮಾತ್ಮ ತನ್ನ ದ್ವಾರಕೆಗೆ ಹೋದ ಮೇಲೆ ಅಲ್ಲಿಯಿಂದ ವಸುದೇವಾದಿಗಳೆಲ್ಲ ಕರ್ಕೊಂಡು ಬಿಟ್ಟು ಕುರುಕ್ಷೇತ್ರಕ್ಕೆ ಹೋಗ್ತಾನೆ ಕೃಷ್ಣ. ಕುರುಕ್ಷೇತ್ರಕ್ಕೆ ಹೋಗಿ ದೊಡ್ಡ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಯಾಗವೊಂದನ್ನ ಅವರ ಅಪ್ಪ ವಸುದೇವನ ಕೈಯಲ್ಲಿ ಮಾಡಿಸಿದ ಕೃಷ್ಣ ದೊಡ್ಡ ಯಾಗವನ್ನು ಮಾಡಿಸ್ತಾ ಇದ್ದ. ವಿಶಿಷ್ಟವಾದಂತಹ ಯಾಗ ಅದು, ಒಳ್ಳೆ ಗ್ರಹಣದ ಕಾಲವಾಗಿತ್ತು ಅಂತ ಹೇಳ್ತಾರೆ. ಕ್ವಚಿತ್ ರವಿಗ್ರಹೆ, ಒಂದು ಸೂರ್ಯಗ್ರಹಣದ ಕಾಲ ಅದು. ಒಂದು ಕುರುಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮ ಸೂರ್ಯಗ್ರಹಣದ ಕಾಲದಲ್ಲಿ ವಿಶೇಷವಾದಂತಹ ಪುಣ್ಯ ಕಾರ್ಯಗಳನ್ನ ವಸುದೇವನ ಕೈಯಲ್ಲಿ ಮಾಡಿಸ್ತಾ ಇದ್ದ. ಹಾಗೆ ತನಗೆ ಆ ರೀತಿ ಮಾಡಿಸೋದ್ರ ಮೂಲಕ ಒಂದನ್ನು ತೋರಿಸಿದ, ತಾನು ನಿತ್ಯ ತೃಪ್ತ, ತನಗೇನು ಬೇಕಿಲ್ಲ ಅಂತ ಹೇಳಿ. ಇನ್ನೊಂದು ವಸುದೇವನ ಪುಣ್ಯ ಕಾರ್ಯ ಮಾಡಿಸ್ತಾ ತಂದೆ ತಾಯಿಗಳಿಂದ ವಿಶೇಷವಾದ ಸಾಧನೆ ಮಾಡಿಸಬೇಕು ಅಂತ ಹೇಳಿದ್ದ. ವಯಸ್ಸಾದ್ಮೇಲೆ ಅವ್ರದ್ದೇನು ಸ್ವಂತ ಸಂಪಾದನೆ ಏನೋ ಚಾನ್ಸಸ್ ಇರೋದಿಲ್ಲ, ತಮ್ಮಿಂದ ತಾವೇನೇ ಮಾಡೋ ಸಾಧ್ಯ ಇದೆ ಇಷ್ಟು ಅವ್ರ ಕೈಯಿಂದ ಮಾಡಿಸಬೇಕಂತೆ. ಇವರಿಗೂ ಪುಣ್ಯ, ಅವರಿಗೂ ಪುಣ್ಯ. ಕೃಷ್ಣ ವಸುದೇವರ ಮೂಲಕ ಮಾಡಿಸಿ ತಾನು ತೋರಿಸ್ತಾ ಇದ್ದಾನೆ. ತನ್ನ ತಂದೆಯ ಕೈಯಲ್ಲಿ ಮಾಡಿಸಿ ತೋರಿಸುವ ಮೂಲಕವಾಗಿ ಪುಣ್ಯ ಕಾರ್ಯಗಳು ಯಾವ್ಯಾವ ರೀತಿಯಲ್ಲಿ ನಡೆದರೆ ಅದಕ್ಕೆ ಮಹತ್ವವನ್ನು ತೋರಿಸಿದನಂತೆ. ಅಲ್ಲೇನು ಜನಗಳಿಗೆ ವೈಭವವೇ ವೈಭವ, ತುಂಬಾ ಜನ ಗಮನಿಸಬೇಕು. ಕುರುಕ್ಷೇತ್ರದಲ್ಲಿ ಈ ಗ್ರಹಣಾದಿಗಳ ಕಾಲಕ್ಕೆ ಇವತ್ತಿಗೂ ಕೂಡ ಲಕ್ಷಾಂತರ ಜನ ಸೇರ್ತಾರೆ. ನಮ್ಮ ಸ್ನಾನಗಿನ ಬಿಟ್ಟ ಪದ್ಧತಿ ದಕ್ಷಿಣ ಭಾರತದ್ದೇನೆ, ಉತ್ತರ ಭಾರತದಲ್ಲಿ ಬಿಟ್ಟಿಲ್ಲ ಅವರು. ಉತ್ತರ ಭಾರತದಲ್ಲಿ ಇವರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅವರಿಗೆ, ಈ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಆ ಪಾಟಿ ಜನ ಸೇರ್ತಾರೆ ಅಂತ ಹೇಳ್ತಾರೆ. ಮೊನ್ನೆ ಗೋದಾವರಿ ಸ್ನಾನಕ್ಕೇನೆ 525 ಕೋಟಿ ರೂಪಾಯಿ ಖರ್ಚು ಮಾಡಿತ್ತಂತೆ ಸರ್ಕಾರ, ವ್ಯವಸ್ಥೆ ಮಾಡೋದಕ್ಕೋಸ್ಕರ. ಉದ್ದಕ್ಕೂ ಕೂಡ ಸ್ನಾನಘಟ್ಟಗಳು, ವ್ಯವಸ್ಥೆಗಳು ಎಲ್ಲದಕ್ಕೋಸ್ಕರವಾಗಿ 8 ಕೋಟಿ ಅವರು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಕೋಟಿ ವಾಪಸ್ ಬಂದಿರಬೇಕು, ಆ ಥರ ಪ್ಲಾನ್ ಮಾಡಿ. ಸರ್ಕಾರ ಏನು ಸುಮ್ಮನೆ ಮಾಡೋದಿಲ್ಲ, ಅದು ಎಷ್ಟು ರೆವೆನ್ಯೂಗೆ ಬಂದಿರುತ್ತೆ ಯೋಚನೆ ಮಾಡಬೇಕು. ಇಷ್ಟು ಜನ ಅಲ್ಲಿ ಬರ್ತಾರೆ ಅಂತ, ಆದರೆ ಹೋದರೆ ಬಹುಪಾಲು ಜನ ಉತ್ತರ ಭಾರತದವರು, ವೆಸ್ಟರ್ನ್ ಭಾರತದಲ್ಲಿ ಜಾಸ್ತಿ ಹೋಗೋದಿಲ್ಲ. ಉತ್ತರ ಭಾರತದವರಿಗೆ ಸ್ನಾನ ಇತ್ಯಾದಿಗಳ ಕಾನ್ಸೆಪ್ಟ್ ಇರೋದು. ಆ ಕುಂಭಮೇಳ ಪ್ರತಿ ವರ್ಷ ಕುಂಭರಾಶಿಯಲ್ಲಿ ಗುರು ಇದ್ದು, ಪ್ರತಿ ವರ್ಷದ ಒಂದು ತಿಂಗಳು ಕೂಡ ಅಲ್ಲಿ ಕೋಟ್ಯಾಧೀಶರುಗಳು ಗಂಗಾ ನದಿ ತೀರದಲ್ಲೇ ವಾಸ ಮಾಡ್ತಾರೆ. ಕೋಟ್ಯಾಧೀಶರುಗಳು ಅಲ್ಲಿ ಟೆಂಟ್ ಹಾಕೊಂಡು ಬೇರೆ ಏನಿಲ್ಲ. ಹಗಲು ರಾತ್ರಿ ಅಲ್ಲಿ ನೋಡಿ ಅವ್ರಿಗೆ ಜನಕ್ಕೆ ಎಷ್ಟು ಜ್ಞಾನಕಾರದ ಆಸಕ್ತಿ ಇದೆ ಅಂತ ಕೇಳಿದ್ರೆ, ಅಲ್ಲಿ 1000 ಜನ 100 ಜನ ಕೂಡ ಸ್ಟೇಜ್ ಮಾಡಲ್ಲಂತವ್ರು, ಲಕ್ಷಾಂತರ ಜನ ಕೂಡ ಸ್ಪೆಂಡರ್ ಹಾಕ್ತಾರೆ, ಲಕ್ಷಾಂತರ ಜನ ಕೂತಿರ್ಬೇಕು, 24 ಅವರ್ಸ್ ಏನಾದ್ರು ಆಗ್ತಿರ್ಬೇಕು, 24 ಅವರ್ಸ್ ಕಾರ್ಯಕ್ರಮಗಳು. ನಮಗೆ ಆಶ್ಚರ್ಯವಾಗ್ತದೆ. ಅವರಿಗೆ ಜ್ಞಾನದ ಹೆಸರೇ ಇಲ್ಲ. ಈ ಮಧ್ಯೆ ಮಧ್ವಾಚಾರ ಒಂದು ಹೆಸರು ಗೊತ್ತಿಲ್ಲ ಅವರಿಗೆ. ಭಾಗವತಾದಿಗಳ ಬಗ್ಗೆ ಅಂತರಾರ್ಥದ ಕಾನ್ಸೆಪ್ಟ್ ಕೂಡ ಅವರಿಗಿಲ್ಲ. ಅವ್ರ ಹಿಂದಿ ಸಂಸ್ಕೃತ ಶ್ಲೋಕ ಓದ್ತಿದ್ದರೆ ಶೋಕಗೀತೆ ಹೇಳಾಗಿರ್ತದೆ ಪಾಪ, ಅದು ಉಚ್ಚಾರಣೆಗಳು ಸರಿ ಮಾಡಕ್ಕೆ ಬರೋದಿಲ್ಲ. ಅಷ್ಟವರಿಗೆ ಆಸಕ್ತಿ ಜಾಸ್ತಿ. ಅಲ್ಲಿ ಜನಗಳು ಅಷ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡ್ತಾರೆ. ಆದರೆ ನಮಗೆ ಆಚಾರ್ಯ ಗ್ರಂಥಗಳಿದೆ, ಭಾಗವತಾದಿಗಳು ಏನಿದೆ, ಏ ಹೆಸರು ಮಾತ್ರ ಇಲ್ಲೇ ಇಲ್ಲ. ಅಲ್ಲಿ ಸ್ನಾನದ ವ್ಯವಸ್ಥೆ ಮಾಡಿದ್ರೆ ನೊಣ ಹೊಡೆಯೋರು ಇರೋದಿಲ್ಲ, ಯಾರ್ಯಾರು ಸಿಗೋದಿಲ್ಲ ಕೊನೆಗೆ. ಅಂದರೆ ಆಗಿನ ಕಾಲದಿಂದ ಬಂದ ವಾತಾವರಣ ಇತ್ತು. ಇದು ಯಾತಕ್ಕೆ ಹೇಳಿದೆ ಅಂದರೆ, ಈಗಿನ ಕಾಲಕ್ಕೆ 21ನೇ ಶತಮಾನದೊಳಗೆ ಕುರುಕ್ಷೇತ್ರಾದಿಗಳಲ್ಲಿ ಲಕ್ಷಾಂತರ ಜನ ಸೇರಬೇಕಾದ್ರೆ ಸ್ವತಃ ಕೃಷ್ಣ ಪರಮಾತ್ಮ ಅಲ್ಲಿ ಹೊರಟಿದ್ದಾಗ ಎಷ್ಟು ಜನ ಸೇರಿರ್ಬೋದು ಲೆಕ್ಕ ಹಾಕಿ? ಇಡೀ ಜಗತ್ತೇ ಅಲ್ಲಿ ಸೇರಷ್ಟು ಮಟ್ಟಿಗೆ ಸಂಭ್ರಮ ಅದು. ದುರ್ಯೋಧನಾದಿ ಮಹಾಪಾಪಿಷ್ಠರು ಬಂದಿದ್ರು ಅಲ್ಲಿಗೆ, ಕೃಷ್ಣ ಬೇರೆ ಚಾನ್ಸ್ ಸಿಕ್ಕರೆ ಸಿಗಲಿ ಅಂತ ಅವರದ್ದು ಪಾಪ. ಇನ್ನು ಭೀಮಸೇನಾದಿಗಳಂತೂ ಭಗವಂತನ ಸೇವೆಗೆ ಆಗಮಿಸಿದ್ದರು. ಎಲ್ಲ ರಾಜ ಮಹಾರಾಜರುಗಳೆಲ್ಲ ನೆರೆದಿದ್ರು. ಅಂತ ಸಂಭ್ರಮದಲ್ಲಿ ಕುರುಕ್ಷೇತ್ರದಲ್ಲಿ ಪರಮಾತ್ಮ ಸಮಂತ ಪಂಚಕ ಸರೋವರದಲ್ಲಿ ತಾನು ಸ್ನಾನ ಮಾಡಿದರೆ, ಅದು ತಾನೇ ಮಾಡಿದ ಸರೋವರ, ಪರಶುರಾಮ ರೂಪದಿಂದ ನಿರ್ಮಾಣ ಮಾಡಿದ ಸರೋವರ ಸಮಂತ ಪಂಚಕ. ಅಲ್ಲಿ ಸ್ವತಃ ತಾನು ಸ್ನಾನವನ್ನು ಮಾಡುತ್ತಾ ಕುರುಕ್ಷೇತ್ರದಲ್ಲಿ ಗ್ರಹಣ ಕಾಲದ ಸ್ನಾನ ತುಂಬಾ ಶ್ರೇಷ್ಠ. ಅದು ಸೂರ್ಯಗ್ರಹಣ, ಅದು ತುಂಬಾ ಹೆಚ್ಚು ಎಂಬುದನ್ನು ಪರಮಾತ್ಮ ತೋರಿಸಿ ಅನೇಕ ರೀತಿಯಲ್ಲಿ ಜನಗಳಿಗೆಲ್ಲ ಅಷ್ಟು ಆನಂದ ಕೊಟ್ಟಂತೆ. ಆ ಜನಗಳು ಎಷ್ಟು ಪುಣ್ಯ ಮಾಡಿದ್ರು ಅಂದರೆ, ದೇವ್ರ ಹೆಸರು ಹೇಳಿದ್ರೆ ಸಾಕು ಗ್ರಹಣ ಕಾಲಕ್ಕೆ, ಯಾರೊಬ್ಬ ಸದ್ಬ್ರಾಹ್ಮಣ ಸಿಕ್ಕರೆ ಸಾಕು ಗ್ರಹಣ ಕಾಲಕ್ಕೆ. ಅಂಥದ್ದು ಭಗವಂತನ 3 ರೂಪ ನೋಡ್ತಾರಲ್ಲ, ಏನು ಪುಣ್ಯವಂತರು. ಪರಶುರಾಮ ದೇವರು ಕಾಣುತ್ತಾರೆ, ವೇದವ್ಯಾಸ ದೇವರು ಕಾಣುತ್ತಾರೆ, ಕೃಷ್ಣ ಕಾಣುತ್ತಾರೆ. ಆ 3 ರೂಪದ ಯೋಗ ಆಗಿನ ಕಾಲದ ಪುಣ್ಯವಂತರಿಗೆಲ್ಲ ಭಾರಿ ಭಾರಿ ದೊಡ್ಡ ಅವಕಾಶ ಆದವಂತು. ಅದು ಉಪಯೋಗ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರಂತೆ. ಕೃಷ್ಣ ಅದನ್ನು ಪೂರೈಸಿಬಿಟ್ಟು ತಾನು ದ್ವಾರಕೆಗೆ ವಾಪಸ್ ಬರ್ತಾ ಇದ್ದಾನೆ. ದ್ವಾರಕೆಗೆ ವಾಪಸ್ ಬಂದು ಮತ್ತೊಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾನೆ ಕೃಷ್ಣ ಪರಮಾತ್ಮ. ಬಹಳ ವಿಚಿತ್ರವಾದ ಒಂದು ಕಾರ್ಯಕ್ರಮ, ಅದರ ಹೊರತು ಬೆತ್ತ ಮನ್ಯಾರು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ಒಂದು ಕಾರ್ಯಕ್ರಮವನ್ನು ಕೃಷ್ಣ ಹಾಕೊಂಡಂತೆ. ಅದೊಂದು ಅಶ್ವಮೇಧ ಯಾಗ, ಅದು ಅಶ್ವಮೇಧ ಯಾಗವನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಅಶ್ವಮೇಧ ಯಾಗ ಎಷ್ಟೋ ಜನ ಮಾಡಿದ್ದಾರಲ್ಲ, ಪಾಂಡವರೇ ಮುಂದೆ 15 ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಇದೇನು ದೊಡ್ಡದು ಅಂದ್ರೆ ಹೇಳ್ತಾರೆ, ಅಂದಿಂದ ಅಶ್ವಮೇಧ ಯಾಗ ಅಲ್ಲ, ಅದು ಒಂದೇ ದಿನದಲ್ಲಿ ಮಾಡ್ತಕ್ಕಂಥ ಅಶ್ವಮೇಧ ಯಾಗ. ಸಾಮಾನ್ಯ ಅಶ್ವಮೇಧ ಯಾಗದ ನಿಯಮ, ಕುದುರೆನೇ 1 ವರ್ಷ ಸುತ್ತಿ ಬರಬೇಕದು. ಕುದುರೆಯನ್ನು ಬಿಡ್ತಾರೆ, ಅದು ಹೋಗಿ ಸುತ್ತಿ ಇಡೀ ದೇಶ ಸುತ್ತಿ ಬರಬೇಕಾದ್ರೆ 1 ವರ್ಷ ಆಗುತ್ತೆ. ಅದನ್ನ ಮಿನಿಮಮ್ 1 ಇಯರ್ ಬೇಕೇ ಬೇಕು. ಮೊದಲು ಆರಂಭ ಮುಕ್ತಾಯ ಎಲ್ಲ ಸೇರಿಬಿಟ್ರೆ ಎಷ್ಟು ವರ್ಷಗಟ್ಟಲೆ ಆಗೋದು. ಆದರೆ ಕೃಷ್ಣ ಮಾಡಿದ ಅಶ್ವಮೇಧ ಯಾಗ ಒಂದೇ ದಿನದ ಅಶ್ವಮೇಧ ಯಾಗ ಅಂತ, ಒಂದೇ ದಿನದಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಇದು ಸ್ವಲ್ಪ ನಮ್ಮ ಆಧುನಿಕರು ಓದಬೇಕು, ಸೈನ್ಸಿನ ಕಾನ್ಸೆಪ್ಟ್ ಇದ್ದವರು ಓದಬೇಕು. ಆಗ ಅನೇಕ ಪ್ರಶ್ನೆಗಳು ಬರುತ್ತೆ. ಅಶ್ವಮೇಧ ಯಾಗ ಅಂತ ಹೇಳಿದರೆ ಸುಮ್ಮನೆ ಯಾಗ ಮಾಡೋದಲ್ಲ, ಕುದುರೆ ಅಷ್ಟು ದೂರ ಸುತ್ತಿ ಬರಬೇಕದು, ವಿಶ್ವವನ್ನೇ ಸುತ್ತಿ ಬರಬೇಕು. ಆಯಾ ರಾಜರ ಯೋಗ್ಯತೆಗೆ ತಕ್ಕಂತೆ ಅವರು ತಮ್ಮ ಕುದುರೆ ಓಡಿಸ್ತಾ ಇದ್ರು. ಕೆಲವು ಸಣ್ಣ ಮಟ್ಟದಲ್ಲಿ ಮಾಡೋರು ಏನ್ ಮಾಡ್ತಿದ್ರು, ಆ ತಾಲೂಕು ಸುತ್ತಿ ಬಿಟ್ರೆ ಸಾಕು, 3 ಅಷ್ಟಮಟ್ಟಿಗೆ ಅಶ್ವಮೇಧ ಯಾಗ. ಎರಡು ಡಿಸ್ಟ್ರಿಕ್ಟ್ ಸುತ್ತಿ ಬಿಟ್ರೆ ಸಾಕು, ಇನ್ನು ಅನೇಕ ಮಹಾನ್ ಭರತಖಂಡ ಸುತ್ತಿ ಬಿಟ್ರೆ ಸಾಕು. ಆದ್ರೆ ಕೃಷ್ಣನ ಹಾಗಲ್ಲ, ಇಡೀ ವಿಶ್ವ ಪ್ರದರ್ಶನ ಮಾಡ್ಕೊಂಡು ಬರಬೇಕಂತ ಕುದುರೆ. ವಿಶ್ವ ಅಂದ್ರೆ ಕೃಷ್ಣ ಸರ್ವ ಅನಂತಕೋಟಿ ಬ್ರಹ್ಮಾಂಡ ನಾಯಕನಲ್ವೇನು. ಆ ಯಾಗಕ್ಕೆ ತಕ್ಕಂತೆ ಅವನು ತನ್ನ ಹಿರಿಮೆಯನ್ನು ಪ್ರೂವ್ ಮಾಡಿದಾಗ ಲೆಕ್ಕ. ಕೃಷ್ಣ ಸರ್ವೋತ್ತಮನಾದ್ದರಿಂದ ಆ ಕುದುರೆ ಹೇಗೆ ಕೃಷ್ಣ ನಿರ್ಮಾಣ ಮಾಡಿದ್ದ, ಎಷ್ಟು ದೂರ ಓಡಿ ಬರಬೇಕು ಅಂದ್ರೆ ಇಡೀ ದಿವಸದೊಳಗೆ 24 ತಾಸಲ್ಲ, ಮತ್ತೆ ಆಮೇಲೆ ಸೂರ್ಯ ಉಳಿದ ಮೇಲೆ ಏನು ಯಜ್ಞ ಮಾಡಾಗಿಲ್ವಲ್ಲ, 12 ತಾಸು. 12 ತಾಸು ಪ್ರಯೋಜನ ಇಲ್ಲ, ಯಾಕಂದ್ರೆ ಯಜ್ಞ ಮುಗಿಬೇಕಾದ್ರೆ ಕುದುರೆ ವಾಪಸ್ ಬಂದು ಉಳಿದು ಫಾರ್ಮಾಲಿಟೀಸ್ ಆಗಬೇಕಾದ್ರೆ 12 ತಾಸು ಕುದುರೆ ಹೊಡೆದ್ರೆ ಉಪಯೋಗ ಇಲ್ಲ. ಅಲ್ಲಿ ಲೆಕ್ಕ ಕೊಡ್ತಾರೆ, ಅದು ಭಾರಿ ಆಶ್ಚರ್ಯ. ಮಹಾಭಾರತದಲ್ಲಿ, ಭಾಗವತದಲ್ಲಿ, ಹರಿವಂಶದಲ್ಲಿ ಕೊಡ್ತಾರೆ. ಆಚಾರ ಸಂಗ್ರಹ ಮಾಡಿ ಬರೀತಾರೆ ಅದನ್ನ. ಎಷ್ಟು ದಿವಸ ಎಷ್ಟಾಯಿತು ಅಂತ ಕೇಳಿದ್ರೆ ಆಚಾರ ಹೇಳ್ತಾರೆ, 6 ತಾಸಿನಲ್ಲಿ ವಿಶ್ವ ಪ್ರದರ್ಶನೆ ಮಾಡತಕ್ಕಂಥ ಕುದುರೆ ಅದು. 6 ತಾಸಿನೊಳಗೆ ವಿಶ್ವ ಪ್ರದರ್ಶನೆ ಮಾಡ್ತಕ್ಕಂಥ ಕುದುರೆಯನ್ನ ಅಲ್ಲಿ ಬಿಟ್ಟರೆ. ಇವತ್ತು 100 ವರ್ಷಗಳಿಂದ ಯಾವುದು ನಂಬಲಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇವತ್ತು ನಮ್ಮ ರಾಕೆಟ್ಗಳು ಎಷ್ಟು ಓಡಾಡುತ್ತೆ ಅಂತ ಗೊತ್ತಾಗಿಬಿಟ್ರೆ, ಇದು ಸುತ್ತಾಕೋದು ನಮ್ಮ ಇದು ಕಾನ್ಸೆಪ್ಟ್ ಅರ್ಥವಾದವರಿಗೆ ಓಹೋ ನಂಬಲಕ್ಕೆ ಬರುತ್ತೆ ಅಂತ ಹೇಳುತ್ತಾರೆ. ಇವತ್ತಿನ ವಿಜ್ಞಾನದ ಪರಿಶೋಧನೆಯಿಂದ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತ ಕೇಳಿದರೆ, ಇವತ್ತು ಆ ರೀತಿ ಸುತ್ತೋದು ಒಂದು ಹಂತದಲ್ಲಿ ಮನುಷ್ಯನಿಗೆ ಸಾಧ್ಯ ಇದೆ. ಆದರೆ ಕೃಷ್ಣ ಮಾಡಿದ ಕುದುರೆ ಬರೀ ಭೂಲೋಕ ಸುತ್ತಿದ್ದಲ್ಲ, ಎಲ್ಲೋ ಸುತ್ತಿದ್ದಲ್ಲ, ವಿಶ್ವವನ್ನು ಸುತ್ತಿ ಬಂತಂತ 6 ತಾಸಿನೊಳಗೆ. ಅಂತ ಕುದುರೆ ಎಲ್ಲಿ ಸಿಕ್ತು ಅಂತ ಮುಂದಿನ ಪ್ರಶ್ನೆ. ಅಂತ ಕುದುರೆ ಎಲ್ಲಿ ಸಿಗುತ್ತೆ? ಜಟಕ ಕುದುರೆ ನೋಡಿದವರಿಗಂತೂ ಇಮ್ಯಾಜಿನ್ ಮಾಡಲಿಕ್ಕೂ ಆಗದೆ. ಸ್ವಲ್ಪ ರೇಸ್ ಕುದುರೆ ನೋಡಿದ್ರೆ ಸ್ವಲ್ಪ ವಾಸಿ ಸ್ವಲ್ಪ. ಆದರೆ ಇದನ್ನು ನೋಡಿದ್ರೆ ಹೇಳ್ತಾ ಎಲ್ಲಿ ಸಿಕ್ತು ಕುದುರೆ ಅಂದರೆ, ಸಿಕ್ಕ ಕುದುರೆ ಅಲ್ಲ, ಕೃಷ್ಣ ತಾನೇ ನಿರ್ಮಾಣ ಮಾಡಿದನಂತಾಗ.